ஸ்ரீகுருப்போ நம. ஹரிஹி ஓம். ஓம் நம பரஸ்மை புருஷாய பூயசே சதுத்தவஸ்தான நிரோதரீரய கிரஹீத சக்தி கிருதயாய தேஹினா அந்தர்த்தவாய அனுபலப்தவர்த்மனே ஸ்ரீகுருப்போ நம. ஹரிஹி ஓம். ಒಂದೊಂದು ಒಂದೊಂದು ಭಾಗವತ ಧರ್ಮ. ಇಲ್ಲಿ ಸಿಂಹಾವಲೋಕನ ನ್ಯಾಯ ಅಂಬುದು ಯಾವಾಗಲೂ ನಮ್ಮ ತಲೆಯಲ್ಲಿರಬೇಕು. ಅಂದರೆ ಸಿಂಹ ಒಂದೇ ಸಮನೆ ಮುಂದಕ್ಕೆ ಓಡಲ್ಲ, ಹೋಗುವ ಕಾಲಕ್ಕೆ ನಿಂತು ಹಿಂದಕ್ಕೆ ತಿರುಗಿ ಇನ್ಯಾವುದಾದರೂ ಪ್ರಾಣಿ ಬರ್ತಾ ಇದೆಯಾ ಅಂತ ನೋಡಿ ಮುಂದಕ್ಕೆ ಹೋಗುತ್ತೆ. ಮಿಕ್ಕ ಪ್ರಾಣಿ ಹಾಗೆ ಮುಂದಕ್ಕೆ ಹೋಗ್ತಾ ಇರುತ್ತದೆ, ಹಿಂದೆ ನೋಡೋದೇ ಇಲ್ಲ. ಹಾಗೆ ನಾವು ಕೂಡ ಹೇಗೆ ಮಾಡಬೇಕು ಅಂದರೆ ಪ್ರವಚನ ಕೇಳ್ತಾ ಕೇಳ್ತಾ ಏನು ಕೇಳ್ತಾ ಇದ್ದೀವಿ ಎಂಬುದು ಸ್ವಲ್ಪ ನೆನಪಿರಬೇಕು. ಯಾಕೆ ಒಂದೇ ಸಮನೆ ಹೋಗ್ತಾ ಇರುತ್ತೆ, ಅದನ್ನ ಚೂರು ನಿಲ್ಲಿಸಿ ಹಿಂದೆ ಏನು ಹೇಳಿದ್ವು ಮತ್ತು ಮುಂದಕ್ಕೆ ಏನು ಹೋಗ್ತಾ ಇದೆ, ಇಲ್ಲದಿದ್ರೆ ಹಿಂದೆ ಮುಂದೆ ಯಾವುದು ಗೊತ್ತಿರೋದು ಹಾಗೆ ಹೋಗ್ತಾ ಇರುತ್ತೆ. ಒಟ್ಟಾರೆ ಪ್ರವಚನ ಅಂತ ಮುಗಿದಿರುತ್ತೆ, 3 ವರ್ಷ ಆಯಿತು ಭಾಗವತ್ ಸಾರೋಧಾರ, ಏನು ಗೊತ್ತಾಯ್ತು, ಏನೋ ಸ್ವಾಮಿ ತುಂಬಾ ಹೇಳಿದ್ರು, ಹಾಗಾಗಬಾರದು. ಭಾಗವತ ಧರ್ಮಗಳನ್ನು ಶಿಕ್ಷಣ ಮಾಡುತ್ತಾ ಇದ್ದಾರೆ, ಹೇಳಿಕೊಡ್ತಾ ಇದ್ದಾರೆ. ಪ್ರಧಾನ ಭಾಗವತ ಧರ್ಮ ಯಾವುದು? ಭಕ್ತಿ. ಶ್ರೀಹರಿಯ ಪಾದಾರವಿಂದದ ಮಹಾತ್ಮ್ಯ ಜ್ಞಾನಪೂರ್ವಕವಾದ ಎಡಬಿಡದ ನೆನಪು, ಆದರಪೂರ್ವಕವಾದ ಎಡಬಿಡದ ನೆನಪೇ ನಿಜವಾದ ಭಕ್ತಿ. ಆ ಭಕ್ತಿಯ 30 ಲಕ್ಷಣಗಳು, 30 ಲಕ್ಷಣಗಳಿಂದ ಕೂಡಿದ ಭಕ್ತಿಯೇ ನಮಗೆ ಭಾಗವತ ಧರ್ಮ ಅಂತ ಕರೆದರು. ಆ ಪ್ರಧಾನ ಭಾಗವತ ಧರ್ಮವಾದ ಭಕ್ತಿಯ 30 ಲಕ್ಷಣಗಳನ್ನು ಹೇಳ್ತಾ ಬರ್ತಾ ಇದ್ದಾರೆ. ಅದರಲ್ಲಿ ಮೌನಂ ಶಿಕ್ಷೆಯಿತು ಅಂತ ಹೇಳಿದರೆ ಚೆನ್ನಾಗಿ ತಿಳಿಸಿಕೊಟ್ರು. ಅನರ್ಥವಾದ ವ್ಯರ್ಥವಾದ ಸಂಭಾಷಣೆಗೆ ನಾವು ಆಸ್ಪದ ಕೊಡದೆ ಅದು ಅನರ್ಥವೂ ವ್ಯರ್ಥವೂ ಅಂತ ಯಾರು ನಿರ್ಣಯ ಮಾಡುವ, ನಮಗೆ ಗೊತ್ತಾಗ್ತಾ ಇರುತ್ತೆ. ದೇವರ ವಿಷಯವಲ್ಲದೆ ಮಿಕ್ಕ ವಿಷಯ ಎಷ್ಟು ಸ್ವಲ್ಪ ಮಾತಾಡಿದರೆ ಮುಗಿಯುತ್ತೋ ನಮಗೆ ಚೆನ್ನಾಗಿ ಗೊತ್ತಿರುತ್ತೆ. ದೃಷ್ಟಾಂತ ಕೊಡಬೇಕಾದ್ರೆ ಇದೇ ನಮಗೆ ಇನ್ನೊಬ್ಬರ ಮೇಲೆ ಅಭಿಮಾನ ಇದ್ದಾಗ ಚಿಕ್ಕ ವಿಷಯವನ್ನೇ ದೊಡ್ಡದು ಮಾಡಿ ತುಂಬಾ ಹೊತ್ತು ಹೇಳ್ತಾ ಇರ್ತೇವೆ. ಅವರ ಮೇಲೆ ಚೂರು ಮನಸ್ಸು ಮುರಿದು ಹೋದ್ರೆ ಕಟ್ ಶಾರ್ಟ್ ಅಲ್ಲೇ ಏನಿಲ್ಲ ಹೀಗೆ ಅಂತ ಹೇಳಿ ಹೋಗ್ತಾ ಇರ್ತೀವಲ್ಲ, ಅದನ್ನು ಅಭಿಮಾನ ಇದ್ದಾಗಲೂ ಬಡಿಸಿದ್ರೆ ಚೆನ್ನಾಗಿರುತ್ತೆ. ಏನಂತ ಇಷ್ಟೇ ಅಂದರೆ ಎಷ್ಟು ಹೇಳಬೇಕೋ ವಿಷಯ ಅಷ್ಟಕ್ಕೆ ಮಾತು, ಜೀವನಕ್ಕೆ ಬಳಸಬೇಕಾದ ಮಾತನ್ನ ಆದಷ್ಟು ಕಡಿಮೆ ಮಾಡುವುದೇ ಮೌನ. ಆದಷ್ಟು ಬಾಯಿಯ ಶಬ್ದಗಳನ್ನು ಭಗವಂತನಿಗಾಗಿ ಬಳಸುವುದೇ ಮೌನ. ಸರಿ, ಆ ಚೂರಾದರೂ ನಮ್ಮ ಜೀವನಕ್ಕಾಗಿ ಬಳಸಿದವಲ್ಲ, ಅದಕ್ಕೇನಾದರೂ ದೋಷ ಇದೆಯಾ? ಪೂರ ಬಳಸಿಲ್ಲ, ಚೂರು ಎಷ್ಟು ಬೇಕೋ ಅಷ್ಟು ಜೀವನಕ್ಕೆ ಬಳಸಿದ್ವು. ಆ ಬಳಸಿದಾಗ ದೋಷ ಇದೆಯಾ ಅಂದ್ರೆ ಇದೆ ಅಂದ್ರು. ಯಾಕೆ? ದೇವರ ಸೊತ್ತನ್ನ, ದೇವರ ಸೊತ್ತಾದ ಮಾತನ್ನ ಜೀವನಕ್ಕೆ ಬಳಸುವುದು ತಪ್ಪೆ. ಅದಕ್ಕೆ ಶಾಸ್ತ್ರ ಹೇಳ್ತಾ ಇದೆ, ಆ ಶಬ್ದ ಜೀವನಕ್ಕಾಗಿ ಎಲ್ಲಿ ಬಳಕೆ ಪ್ರಯೋಗ ಮಾಡುತ್ತೀರೋ ಅಲ್ಲಿರುವ ದೇವರಿಗ ಹೆಸರು ಅಂತ ಪೂಜಾ ಅಂತ ಅರ್ಪಣೆ ಮಾಡಿ. ಇವಾಗ ಮನೆಯಲ್ಲಿ ಅಪ್ಪ ಅಮ್ಮ ಅಣ್ಣ ಅಕ್ಕ ತಮ್ಮ ತಂಗಿ ಅಥವಾ ಅವರವರ ಹೆಸರಿಂದ ಅವರನ್ನ ಕರೆಯುವಾಗ ಅವರನ್ನೇ ಕರೀತಾ ಇದ್ದೇನೆ ಅಂದ್ರೆ ದೋಷ ಆ ಮಾತಿನಲ್ಲಿ. ಅವರ ಆಕಾರದ ಭಗವದ್ ರೂಪ ಇದೆ, ಆ ಭಗವದ್ ರೂಪದ ಹೆಸರು ಅಮ್ಮ, ಆ ಭಗವದ್ ರೂಪದ ಹೆಸರು ಅಕ್ಕ. ಆದ್ದರಿಂದ ಆ ಶಬ್ದ ಅಲ್ಲಿರೋ ಭಗವಂತನಲ್ಲಿ ಬಳಸ್ತಾ ಇದ್ದೇನೆ ಅಂದುಕೊಂಡ್ಬಿಟ್ರೆ ಎಲ್ಲಾ ಶಬ್ದಗಳನ್ನ ಶ್ರೀಹರಿಯಲ್ಲೇ ಬಳಸಿದ ಹಂಗಾಗುತ್ತೆ. ಅದು ದೊಡ್ಡ ತಪಸ್ಸು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಸಾಮಾನ್ಯ ಜೀವನದಲ್ಲಿ ಅಲ್ಲಲ್ಲಿ ಬಳಸುವ ಮಾತುಗಳನ್ನ ಅದಕ್ಕೆ ಬಳಸ್ತಾ ಇರ್ತೇವೆ, ಮನಸ್ಸು ದೇವರ ಕಡೆ ಹೋಗಲ್ಲ. ಅಂತ ಕಾಲಕ್ಕೆ ಮನಸ್ಸನ್ನ ಸೆಳೆದು ತಂದು ಆ ಶಬ್ದಗಳೆಲ್ಲ ಬಳಸುವಾಗ ಎಚ್ಚರದಲ್ಲಿದ್ದುಕೊಂಡು ಆಯಾ ಶಬ್ದ ಬಳಸುವಾಗೆಲ್ಲ ಹರೇ ನಿನಗರ್ಪಿತ ನಿನಗರ್ಪಿತ ಅಂತ ಹೇಳಬೇಕಾದ್ರೆ ಅದೆಷ್ಟು ನಮಗೆ ಪೇಷನ್ಸ್ ಇರಬೇಕು. ಅದನ್ನೇ ತಪಸ್ಸು ಅಂತ ಕರೀತಾ ಇದ್ದಾರೆ. ಇನ್ನು ಸ್ವಾಧ್ಯಾಯಂ ಶಿಕ್ಷೇತ್. ಸ್ವಾಧ್ಯಾಯ ಅಂದ್ರೆ ಏನು ಅಂದರೆ ವೇದಾದಿಗಳ ಅಧ್ಯಯನ ಮಾಡುವುದು, ಭಗವಂತನ ವಿಶೇಷ ತತ್ವಜ್ಞಾನವನ್ನ ಪಡೆಯುವುದು. ಶಾಸ್ತ್ರ ಓದಿದರೆ ಸಾಲದು, ಆ ಶಾಸ್ತ್ರದ ಪಂಕ್ತಿ ಪಂಕ್ತಿಯು ಶ್ರೀಹರಿಯ ನಾಮ, ಭಗವಂತನ ನಾಮ. ಅದನ್ನು ಹೇಳ್ತಾ ಇದ್ದಾರೆ, ಸ್ವಾಧ್ಯಾಯೋ ನಾಮ ಭಗವನ್ ನಾಮತ್ವ ವೇದನಂ. ಭಗವನ್ ನಾಮತ್ವ ವೇದನ ಅಂದರೆ ಶಾಸ್ತ್ರದ ಪ್ರತಿಪಂಕ್ತಿಯು ದೇವರನ್ನ ಹೇಳುವ ಹೆಸರೇ ಅಂತ ತಿಳ್ಕೊಂಡ್ರೆ ನಾವು ಸ್ವಾಧ್ಯಾಯ ಮಾಡಿದ ಫಲ ಬರುತ್ತೆ. ಈ ಒಂದು ಚಿಕ್ಕ ಮಾತು ಅವರಿಗೆ ಎಷ್ಟು ನೈಪುಣ್ಯ ಇದೆ ಅಂದರೆ ಚತುರ್ದಶಿಯಲ್ಲಿ ಹೇಳುತ್ತಾರೆ, ವೇದಾಧ್ಯಯನ ಪ್ರಕರಣದಲ್ಲಿ ಹೇಳುತ್ತಾರೆ. ಒಂದು ಓಂಕಾರ, ಓಂಕಾರದ ಪ್ರಭೇದಗಳು, ಓಂಕಾರದಿಂದ ಹುಟ್ಟಿದ ವ್ಯಾಹೃತಿಗಳು, ಅಲ್ಲಿಂದ ಹುಟ್ಟಿದ ಗಾಯತ್ರಿ, ಅಲ್ಲಿಂದ ಹುಟ್ಟಿದ ಪುರುಷ ಸೂಕ್ತ, ಅಲ್ಲಿಂದ ಹುಟ್ಟಿರುವಂತಹ ನಾಲ್ಕು ವೇದಗಳು ಎಲ್ಲವನ್ನ ಹೇಳುತ್ತಾ ಎಲ್ಲ ವೇದಗಳು ಓಂಕಾರದಲ್ಲಿ, ವ್ಯಾಕೃತಿಗಳಲ್ಲಿ, ಗಾಯತ್ರಿಯಲ್ಲಿ, ಪೂರ್ಣಸೂತ್ರದಲ್ಲಿ ಅಡಗಿವೆ ಅಂತ ಹೇಳುತ್ತಾ ಕೊನೆಗೆ ಒಂದು ಮಾತು ಹೇಳುತ್ತಾರೆ, ಎಲ್ಲಾ ವೇದಗಳು ಶ್ರೀಹರಿಯ ನಾಮ ಎಂಬ ಎಚ್ಚರ ಯಾರಿಗಿರುತ್ತೆ ಅವರು ಪ್ರತಿಯೊಂದು ಪಂಕ್ತಿಯನ್ನು ಕೇಳಿದಾಗಲೂ ಎಲ್ಲಾ ವೇದಗಳು ಪಾರಾಯಣ ಮಾಡಿದ ಫಲ ಬರುತ್ತೆ ಅಂತ ತಿಳಿಸಿಕೊಡ್ತಾ ಬಂದ್ರು. ನೋಡಿ, ನಮ್ಮ ಕೈಯಲ್ಲೇ ಇರುತ್ತೆ, ಅದರ ಫಲ ಪಡೆಯೋ ತಿಳುವಳಿಕೆ ಇಲ್ಲದರಿಂದ ಫಲವೇ ನಮಗೆ ಸಿಗತಾ ಇರಲ್ಲ. ಎಲ್ಲರೂ ಗಾಯತ್ರಿ ಮಾಡುವವರೇ ನಾವು, ಹೊತ್ತಿಗೆ ಹತ್ತಾದರೂ ಗಾಯತ್ರಿ ಮಾಡುವವರು ಹೌದಾನೆ? ಸಾವಿರಾರು ನೂರಾರು ಇಲ್ಲದಿದ್ರು ಹತ್ತಾದರೂ ಮಾಡುವರೇ ಎಲ್ಲರೂ ಕೂತಿದ್ದೀವಿ ಹೌದಾನೆ? ಆ ಹತ್ತು ಗಾಯತ್ರಿ ಮಾಡಿದರೆ ಎಷ್ಟು ಫಲ? ಏನೋ ಗೊತ್ತಿಲ್ಲ ಸ್ವಾಮಿ ಅಂತ ನಾವು ಹೇಳ್ತೀವಿ. ಇಷ್ಟು ಅಂತ ಪರಿಚಯ ಮಾಡಿಕೊಟ್ಟವರೇ ಅರಣ್ಯಕಾಚಾರ. ಗಾಯತ್ರಿ ಅಂದ್ರೆ ಗಾಯನ್ ತಮ್ ತ್ರಾಯತೆ ಇದು ಗಾಯತ್ರಿ, ಯಾರು ದಾನ ಮಾಡುತ್ತಾರೋ ಅವರನ್ನು ರಕ್ಷಣೆ ಮಾಡುತ್ತೆ. ಗಾನ ಅಂದ್ರೆ ಏನು ಅಂತ ಮತ್ತು ಪ್ರಶ್ನೆ ಬಂದರೆ, ಸರ್ವ ವೇದೋಚ್ಚಾರಣಂ ಗಾನಂ ಸರ್ವ ಸಂರಕ್ಷಣಂ ತ್ರಾಣಂ ಅಂತ ಹೇಳ್ತಾರೆ. ಗಾಯತ್ರಿ ಮಂತ್ರವನ್ನ ಉಚ್ಚಾರ ಮಾಡುವುದು ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದೀರಾ? ಎಲ್ಲಾ ವೇದಗಳನ್ನ ಪಾರಾಯಣ ಮಾಡುವುದೇ ಗಾಯತ್ರಿ ಮಂತ್ರ ಉಚ್ಚಾರ ಮಾಡುವುದು, ಎಲ್ಲಾ ರೀತಿಯಲ್ಲಿ ರಕ್ಷಣೆ ಮಾಡುವುದೇ ತ್ರಾಣ. ಅಲ್ಲ, ಒಂದು ಗಾಯತ್ರಿ ಮಂತ್ರವನ್ನು ಉಚ್ಚಾರ ಮಾಡಿದರೆ ವೇದ ಪಾರಾಯಣ ಮಾಡಿದ ಫಲ ಬರುತ್ತಾ? ಯಾವ ವೇದ ಪಾರಾಯಣ ಮಾಡಿದ ಫಲ ಬರುತ್ತೆ? ಒಂದು ಗಾಯತ್ರಿ ಮಂತ್ರ ಉಚ್ಚಾರ ಮಾಡಿದರೆ ಅಂದಾಗ ಅವಾಗ ಹಿಂದಕ್ಕೆ ಹೊರಟರು. ಓಂಕಾರದಿಂದ ಹೊರಟು ಬಂದದ್ದೇ ಮೂರು ವ್ಯಾಕೃತಿಗಳು, ಮೂರು ವ್ಯಾಕೃತಿಗಳಿಂದ ಹೊರಟು ಬಂದದ್ರೆ ಮೂರು ಪಾದದ ಗಾಯತ್ರಿ, ಮೂರು ಪಾದದ ಗಾಯತ್ರಿಯಿಂದ ಹೊರಟು ಬಂದದ್ದೇ ಮೂರು ವಿಶೇಷವಾಗಿರತಕ್ಕಂಥ ವರ್ಗದಿಂದ ಕೂಡಿದ ಪುರುಷ ಸೂಕ್ತ, ಮೂರು ವರ್ಗದಿಂದ ಕೂಡಿದ ಪುರುಷ ಸೂಕ್ತದಿಂದ ಹುಟ್ಟಿದ್ದೇ ನಾಲ್ಕು ವೇದಗಳು, ಇತಿಹಾಸ ಪುರಾಣಾದಿಗಳು ಅಂತ ಹೇಳತಾ. ಹಾಗಾದರೆ ರಿವರ್ಸ್ ಆಗಿ ಬಂದರೆ ಇಡೀ ನಾಲ್ಕು ವೇದಗಳು ಇತಿಹಾಸ ಪುರಾಣಗಳು ಯಾವುದರಲ್ಲಿ ಕೂತಿವೆ? ಪುರುಷ ಸೂಕ್ತದಲ್ಲಿ ಕೂತಿವೆ. ಇಡೀ ಇಡೀ ವೇದಗಳು ಇತಿಹಾಸ ಪುರಾಣಗಳ ಸಹಿತ ಪುರುಷ ಸೂಕ್ತ ಸಹಿತ ಎಲ್ಲಿ ಕೂತಿದೆ? ಗಾಯತ್ರಿ ಮಂತ್ರದಲ್ಲಿ ಕೂತಿದೆ. ಆ ಒಂದು ಗಾಯತ್ರಿ ಮಂತ್ರ ಎಲ್ಲಾ ವೇದಗಳ ಸಹಿತ ಎಲ್ಲಿದೆ ಅಂದ್ರೆ ವ್ಯಾಕೃತಿಗಳಲ್ಲಿ ಕೂತಿದೆ. ಎಲ್ಲಾ ವ್ಯಾಕೃತಿಗಳು ಗಾಯತ್ರಿ ಮಂತ್ರ ಮತ್ತು ವೇದಗಳ ಸಹಿತ ಓಂಕಾರದಲ್ಲಿ ಕೂತಿದೆ. ಹಾಗಾದರೆ ಗೃಹಸ್ಥರು ಉಚ್ಚಾರ ಮಾಡುವ ವಿಶ್ವಾಮಿತ್ರ ಗಾಯತ್ರಿ, ಓಂ ಭೂಹ ಭುವಃ ಸುವಃ, ಮೂರು ವ್ಯಾಕೃತಿಗಳು ಓಂಕಾರ ಉಚ್ಚಾರ ಮಾಡಬೇಕು, ಗಾಯತ್ರಿ ಮಂತ್ರ ಕೊನೆಗೆ ಓಂಕಾರ ಹೌದಾನೆ? ಹಾಗಾದರೆ ಒಂದು ಓಂಕಾರವನ್ನು ಉಚ್ಚಾರ ಮಾಡುವಾಗ ತಲೆಯಲ್ಲಿ ಈ ಓಂಕಾರದಲ್ಲಿ ನಾಲ್ಕು ವೇದಗಳು ಇತಿಹಾಸ ಪುರಾಣಾದಿಗಳೆಲ್ಲ ತುಂಬಿವೆ ಅಂತ ಎಚ್ಚರ ಯಾರಿಗಿರುತ್ತೋ ಒಂದು ಸಲ ಓಂಕಾರ ಉಚ್ಚಾರ ಮಾಡಿದರೆ ಅವರಿಗೆ ನಾಲ್ಕು ವೇದ ಇತಿಹಾಸ ಪುರಾಣಾದಿಗಳು ಆಚಾರ್ಯರ 37 ಗ್ರಂಥಗಳು ಟಿಪ್ಪಣಿಗಳ ಸಹಿತ ಎಲ್ಲಾ ಪಾರಾಯಣ ಮಾಡಿದರೆ ಎಷ್ಟು ಫಲ ಬರಬೇಕೋ ಅಷ್ಟೂ ಫಲ ಒಂದು ಓಂಕಾರ ಉಚ್ಚಾರ ಮಾಡಿದರೆ ಬರುತ್ತೆ ತಲೆಯಲ್ಲಿದ್ದರೆ. ಹಾಗೆ 3 ವ್ಯಾಕೃತಿಗಳನ್ನು ಉಚ್ಚಾರ ಮಾಡಿದಾಗ ಇಡೀ 4 ವೇದಗಳು ಎಲ್ಲ ಪಾರಾಯಣ ಮಾಡಿದ ಫಲ ಬರುತ್ತೆ. ಹಾಗೆ ಗಾಯತ್ರಿ ಮಂತ್ರ ಒಂದು ಉಚ್ಚಾರ ಮಾಡಿದರೆ ಇಡೀ 4 ವೇದಗಳು ಇತಿಹಾಸ ಪುರಾಣ ಎಲ್ಲ ಪಾರಾಯಣ ಮಾಡಿದ ಫಲ ಬರುತ್ತೆ. ಕೊನೆಯಲ್ಲಿ ಓಂಕಾರ ಹೇಳಲೇಬೇಕು, ಅದರಲ್ಲಿ ಬಂತು. ಹಾಗಾದರೆ ಒಂದು ಓಂಕಾರ, ವ್ಯಾಕೃತಿಗಳು, ಗಾಯತ್ರಿ, ಕೊನೆಗೊಂದು ಓಂಕಾರ, 4 4 ಈ ತರ ಹೇಳೋದ್ರೊಳಗೆ ಆ ವ್ಯಕ್ತಿಗೆ ಎಷ್ಟು ಫಲ ಬರುತ್ತೆ ಅಂದ್ರೆ 4 ಸಲ 4 ವೇದಗಳು, ಇತಿಹಾಸ ಪುರಾಣಗಳು, ಆಚಾರ್ಯರ 37 ಗ್ರಂಥಗಳು ಎಲ್ಲವನ್ನ ಟಿಪ್ಪಣಿ ಪಂಕ್ತಿ ಪಂಕ್ತಿ ಸಹಿತವಾಗಿ ಪ್ರತಿಯೊಂದು ಗ್ರಂಥವನ್ನು ಪಾರಾಯಣ 4 ಸಲ ಮಾಡಿದರೆ, 4 ವೇದಗಳು 4 ಸಲ ಪಾರಾಯಣ ಈ ಸಲ ಮಾಡಿದರೆ ಎಷ್ಟು ಫಲ ಬರಬೇಕೋ ಅಷ್ಟೂ ಫಲ ಒಂದು ಸಲ ವಿಶ್ವಾಮಿತ್ರ ಗಾಯತ್ರಿ ಹೇಳಿದಾಗ ಬರುತ್ತೆ. ಮತ್ತೆ ಹತ್ತು ಗಾಯತ್ರಿ ಹೊತ್ತುಗಾದರೂ ಮಾಡ್ತಾ ಇದ್ದೀವಲ್ಲ, ಈ ಅನುಸಂಧಾನ ಇದ್ರೆ ನಮಗೆಷ್ಟು ಫಲ ಬಂದಿರಬೇಕು ಅಂದರೆ ನಮ್ಮ ಕೈಯಲ್ಲೇ ಸೊತ್ತಿದೆ, ಅದರ ಬೆಲೆ ಗೊತ್ತಿಲ್ಲದೆ ನಾವು ಒದ್ದಾಡ್ತಾ ಇದ್ದೇವೆ. ಈ ಅನುಸಂಧಾನದಿಂದ 10 ಗಾಯತ್ರಿ ಮಾಡಿದರೆ ಎಷ್ಟಾಗುತ್ತೆ? 4 × 10 40 ಸಲ ವೇದ ಪಾರಾಯಣ ಮಾಡಿದ 4 ವೇದಗಳು ಎಲ್ಲ ಪಾರಾಯಣ ಮಾಡಿದ ಫಲ ಚೆಕ್ ಬಂದು ಕೂತಿರುತ್ತೆ. ಸುಮ್ಮನೆ ಅಲ್ಲ, ಹುಡುಗಾಟಿಗೆ ಅಲ್ಲ ಅಂತಾರೆ ಅರಣ್ಯಕಾಚಾರ್ಯರದನ್ನ. ಈ ಅರ್ಥಾನುಸಂಧಾನ ಇರಬೇಕು. ಅಷ್ಟು ಆ ಪ್ರಕರಣದಲ್ಲಿ ಹೇಳಿದ ಅರ್ಥಾನುಸಂಧಾನವನ್ನ ಒಂದು ಪಂಕ್ತಿಯಲ್ಲಿ ಹೇಳ್ತಾ ಇದ್ದಾರೆ. ಸ್ವಾಧ್ಯಾಯೋ ನಾಮ ಭಗವನ್ ನಾಮತ್ವ ವೇದನಂ. ಇಡೀ ವೇದವೆಲ್ಲ ಇದೇ ತರ ಶ್ರೀಹರಿಯನ್ನ ಕುರಿತು ಹೇಳತಾ ಇದೆ ಎಂಬ ಎಚ್ಚರ ಬಂದರೆ ಅವರು ಏನಾಗುತ್ತೆ? ವೇದವೆಲ್ಲ ಈ ತರ ಇದೆ ಅಷ್ಟೇ ಅಲ್ಲ, ಅಕ್ಷರಗಳು, ಶಬ್ದಗಳು ಪ್ರತಿಯೊಂದು ಕೂಡ ಈ ತರ ಇದೆ. ಅಲ್ಲಿಗೂ ಬರ್ತೇನೆ. ದೇವರ ಲಕ್ಷಣ ಒಂದಿದೆ, ಏನದು ಅಂದರೆ ದೇವರ ರೂಪಗಳು ಅನಂತ ಇದ್ದರೆ ಆ ಅನಂತ ರೂಪಗಳಲ್ಲಿ ಒಂದು ರೂಪವನ್ನ ಹೊರತೆಗೆದರೆ ಆ ಒಂದು ರೂಪದಲ್ಲಿ ಅನಂತ ರೂಪಗಳು ಇರಲೇಬೇಕು. ಇದು ದೇವರ ಲಕ್ಷಣ, ಒಂದು ರೂಪದೋಳ್ ಅನಂತ ರೂಪಗಳು ಎಂಬುದು. ಹಾಗಾದರೆ ಇವಾಗ ಜಗತ್ತಿನಲ್ಲಿರುವ 4 ವೇದಗಳು, ಇತಿಹಾಸ ಪುರಾಣಗಳು, ಆಚಾರ್ಯರ 37 ಗ್ರಂಥಗಳು, ಉಪನಿಷತ್ತುಗಳು, ಎಲ್ಲ ಟೀಕಾ ಟಿಪ್ಪಣಿ ಗ್ರಂಥಗಳಲ್ಲಿರುವ ಎಲ್ಲಾ ಭಗವದ್ ರೂಪಗಳು ರಾಶಿ ಹಾಕಿದರೆ ನಮ್ಮ ಬಾಯಿಂದ ಉಚ್ಚಾರ ಆಗುವ ಒಂದಕ್ಷರ ದಿನದಲ್ಲಿ ಅದು ದೇವರದ್ದು ಆಗಿರಬಹುದು ಇಲ್ಲ ಬೇರೆ ಮಾಮೂಲು ಮಾತು ಆಗಿರಬಹುದು, ಆ ಮಾತನ್ನ ಉಚ್ಚಾರ ಮಾಡುವಾಗ ಅಕ್ಷರ ಹೊರಬರುತ್ತಾ ಇಲ್ವಾ? ಬರಲೇಬೇಕು. ಒಂದು ಅಕ್ಷರ ಹೊರಬಂದಾಗ ಆ ಅಕ್ಷರಾಭಿಮಾನಿ ಭಗವತ್ ರೂಪ ನಮ್ಮ ಬಾಯಿಯಿಂದ ಬರುತ್ತಾ ಇಲ್ವಾ? ಬಂದೇ ಬರುತ್ತೆ. ಆ ಅಂತ ಹೇಳಿದರೆ ಯಾಕಪ್ಪ ಹಾಗೆ ಅಂತ ಇದ್ದೀಯ? ಎಷ್ಟು ಅಕ್ಷರಗಳು ಹೊರಬಂತು ಹೌದಾ? ಒಂದು ಅಕ್ಷರ ಹೊರಬಂದಾಗ ಒಂದು ಅಕ್ಷರದಲ್ಲಿ ಭಗವತ್ ರೂಪ ಇರುತ್ತಾ ಇಲ್ವಾ? ಇರುತ್ತೆ. ದೇವರ ಲಕ್ಷಣ ಪ್ರಕಾರ ಈ ಒಂದು ಅಕ್ಷರದಲ್ಲಿ ಇಡೀ ವೇದಗಳಲ್ಲಿ ನಿಂತಿರುವ ಎಲ್ಲಾ ಭಗವದ್ ರೂಪಗಳು ಈ ರೂಪದಲ್ಲಿ ಇರುತ್ತಾ ಇಲ್ವಾ? ಆ ಅನುಸಂಧಾನ ಯಾರ ತಲೆಯಲ್ಲಿರುತ್ತೆ ಅಂಥವರು ಆ ಅನುಸಂಧಾನ ಪೂರ್ವಕ ಅವರು ಮಾಮೂಲಾಗಿ ಮಾತಾಡಿದ ಮಾತುಗಳು ಕೂಡ ಎಲ್ಲಾ ವೇದ ಉಚ್ಚಾರ ಮಾಡಿದ ಫಲ ಕೊಡುತ್ತೆ. ಇದನ್ನ ದಾಸರಂದ್ರು ಜ್ಞಾನಿಗಳ ಮಾತೆಂಥದ್ದು ಅಂದ್ರೆ ಮಾತೆ ಮಂತ್ರಗಳಾದವೋ ಅಂದ್ರು. ಮಾತುಗಳು ಮಂತ್ರ ಹೇಗಾಯಿತು ಅಂದ್ರೆ ಹೀಗೆ. ಇಂಥ ಅನುಸಂಧಾನ ಕೂತಿರುತ್ತೆ. ಇಷ್ಟೆಲ್ಲ ಅರ್ಥ ಎಲ್ಲಿ ಹೇಳಿದ್ದಾರೆ ಅಂದ್ರೆ ಇದರಲ್ಲಿ ಹೇಳುತ್ತಾರೆ. ಸ್ವಾಧ್ಯಾಯೋ ನಾಮ ಭಗವನ್ ನಾಮತ್ವ ವೇದನಂ. ಇಡೀ ನಮ್ಮ ಬಾಯಿಯಿಂದ ಬರುವ ಪ್ರತಿಯೊಂದು ಅಕ್ಷರ ಶಬ್ದ ಶಬ್ದ ಶ್ರೀಹರಿಯನ್ನೇ ಅನಂತ ರೂಪಗಳಿಂದ ಹೇಳತಾ ಇದೆ ಅಂತ ಯಾರು ತಿಳಿಯುತ್ತಾರೋ ಅವರು ಸ್ವಾಧ್ಯಾಯವನ್ನು ಮಾಡಿದ್ರು. ಇನ್ನ ಆರ್ಜವಂ ಶಿಕ್ಷೇದ್. ಆರ್ಜವ ಅಂದ್ರೆ ಹೇಳ್ತಾ ಇದ್ದಾರೆ ರುಜುತ್ವ. ರುಜುತ್ವ ಅಂದ್ರೆ ಹೇಳ್ತಾ ಇದ್ದಾರೆ ಏನದು ಅಂದರೆ ಭಗವಂತನ ವಿಶೇಷವಾಗಿರತಕ್ಕಂಥ ಚಿಂತನೆ ಮಾಡುವಾಗ ವಕ್ರಗತಿ ಇಲ್ಲದೆ ಇರುವುದು. ಆರ್ಜವ ಅಂದ್ರೆ ರುಜುತ್ವ. ರುಜುತ್ವ ಅಂದ್ರೆ ಒಂದೇ ಸಮನೆ ಇರೋದು, ವಕ್ರಗತಿಯಲ್ಲಿ ಹೋಗದಿರುವುದು, ಇದೇ ಆರ್ಜವ ಅಂದ್ರು. ಆರ್ಜವ ಅಂದ್ರೆ ಇದು ಚೆನ್ನಾಗಿ ಹೇಳ್ತಾರೆ ಇಲ್ಲಿ, ಇದು ವಿಶೇಷವಾಗಿರತಕ್ಕಂಥದ್ದಯ್ಯ. ಆರ್ಜವ ಅಂದ್ರೆ ಭಗವಂತನ ವಿಶೇಷವಾದ ಗುಣಗಳನ್ನ ಹೇಳೋದು, ಆದ ಮೇಲೆ ಅಧ್ಯಯನ ಮಾಡೋದು, ಹಾಗೆ ಅಲ್ಲದೆ ಭಗವತ್ ತತ್ವವನ್ನು ಪ್ರತಿಪಾದನೆ ಮಾಡೋದು, ಇವೆಲ್ಲ ಆಯುರ್ಯಜ್ಞ ಪ್ರಕರಣದಲ್ಲಿ ಆರ್ಜವ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡುತ್ತಾ ಇದ್ದಾರೆ. ಅದು ನಮ್ಮಲ್ಲಿ ಬರಬೇಕು ಅಂತ ತಿಳಿಸಿಕೊಡುತ್ತಾ ಇದ್ದಾರೆ. ಇದು ಎಂಥದ್ದು ಅಂದ್ರೆ ಮೋಕ್ಷ ಯೋಗ್ಯಸ್ಯ ಸ್ವಾಭಾವಿಕ ಲಕ್ಷಣತೆಯ ದೈವ ಸಂಪತ್ ಪರಿಗಣಿತಂ. ಇದು ದೈವೀ ಸಂಪತ್ತು, ಭಗವಂತನ ಪೂರ್ಣಾನುಗ್ರಹದಿಂದ ಬರತಕ್ಕಂಥದ್ದು. ಮೋಕ್ಷ ಯೋಗ್ಯ ಜೀವರಾಶಿಗಳ ಸ್ವಭಾವದಲ್ಲೇ ಇರುತ್ತೆ ರುಜುತ್ವ ಅಂದ್ರೆ. ಇವಾಗ ಗಿದ್ರಿ ಕೇಳಿದಾಗ ಏನ್ರಿ ಹರಿಯ ಸರ್ವೋತ್ತಮ, ಚೂರು ಪಕ್ಕದಲ್ಲಿ ಕೇಳಿದ್ರೆ ಏನೋ ಬಿಡಪ್ಪ ಅವ್ರು ಹೇಳಿದ್ರು ನಾ ಹೇಳಿದೆ, ಈ ತರ ಇರಬಾರದು. ಆ ಶ್ರೀಹರಿಯ ಪಾದಾರವಿಂದವನ್ನ ವಕ್ರದಿಂದಲ್ಲದೆ ಸದಾ ಭಗವಂತನ ಶರಣಾಗತರಾಗಿವು. ಇನ್ನ ಮುಂದೆ ಹೇಳ್ತಾ ಇದ್ದಾರೆ ಬ್ರಹ್ಮಚರ್ಯಂ ಶಿಕ್ಷೇತ್. ಏನಿದು ಬ್ರಹ್ಮಚರ್ಯ ಅಂದರೆ ಇಲ್ಲಿ ಹೇಳ್ತಾ ಇದ್ದಾರೆ ಸರ್ವತ್ರ ಮೈಥುನ ತ್ಯಾಗಂ ಬ್ರಹ್ಮಚರ್ಯಂ ಪ್ರತಕ್ಷತೆ. ಹೇಗೆ ಅಂದ್ರೆ ಹೇಳ್ತಾ ಇದ್ದಾರೆ ಕರ್ಮಣ ಮನಸ ವಾಚ ಸರ್ವಾವಸ್ಥಾಸು ಸರ್ವದಾ ಸರ್ವತ ಸರ್ವತ್ರ ಮೈಥುನ ತ್ಯಾಗಂ ಬ್ರಹ್ಮಚರ್ಯಂ ಪ್ರತಕ್ಷತೆ. ಅಂದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ ಮೈಥುನವನ್ನ ಎಲ್ಲಾ ಜೀವರಾಶಿಗಳಿಗೆ ಅವಶ್ಯ ಇಷ್ಟವಾದಂತಹ ಮೈಥುನ ಅದು ಎಂಟು ರೀತಿ ಆಗುತ್ತೆ. ಹೇಗೆ? ಕರ್ಮದಿಂದ ಆಗುತ್ತೆ, ಮನಸ್ಸಿನಿಂದ ಆಗುತ್ತೆ, ಮಾತಿನಿಂದಲೂ, ಅದರ ಕುರಿತು ಮಾತಾಡಿದರೂ ಮೈಥುನ ಮಾಡಿದಂತೇನೆ. ಇದೆಲ್ಲಿ ಬರುತ್ತೆ? ಶ್ರಾದ್ದಾದಿಗಳನ್ನು ಮಾಡುತ್ತೇವೆ, ಶ್ರಾದ್ದಾದಿಗಳನ್ನು ಮಾಡುತ್ತೇವೆ, ಅಲಂಕಾರಾದಿಗಳಿಗೆ ಊಟಕ್ಕೆ ಕೂಡುತ್ತೇವೆ, ಇವೆಲ್ಲ ಆಗುತ್ತಲ್ಲ. ಅವಾಗ ಹೇಳ್ತಾರೆ ಶ್ರಾದ್ದ ಭೋಜನಕ್ಕೆ ಯಾವ ಬ್ರಾಹ್ಮಣರನ್ನ ಕರೆಯಬೇಕು ಅಂದರೆ ಯಾರು ಬ್ರಹ್ಮಚರ್ಯದಲ್ಲಿರ್ತಾರೋ ಅವರನ್ನೇ ಕರೆಯಬೇಕು. ಅವರು ಬ್ರಹ್ಮಚರ್ಯದಲ್ಲಿ ಯಾವಾಗ್ಲಿಂದಿರಬೇಕು ಅಂದರೆ ಶ್ರಾದ್ದಕ್ಕೆ ಕರದ ದಿವಸದಿಂದ, ಶ್ರಾದ್ದಕ್ಕೆ ಊಟಕ್ಕೆ ಬರಬೇಕು ಅಂತ ಕರದ ದಿವಸದಿಂದ ಶ್ರಾದ್ದ ಮುಗ ಆ ದಿನ ಮುಗಿಯೋ ಪರ್ಯಂತ ಮಾರನೇ ದಿವಸ ಪರ್ಯಂತ ಬ್ರಹ್ಮಚರ್ಯದಲ್ಲಿರಬೇಕು. ಅಂದ್ರೆ ಏನು? ಕರ್ಮದಿಂದ ಮೈಥುನವನ್ನ ಬಿಟ್ರೆ ಸಾಕ, ಶಾರೀರಿಕವಾಗಿ ಮೈಥುನವನ್ನ ಮಾಡದಿದ್ರೆ ಸಾಕ ಅಂದ್ರೆ ಸಾಲದು. ಎಂಟು ರೀತಿಯಾಗಿ ಮೈಥುನ ಆಗುತ್ತೆ ಅದನ್ನು ಹೇಳ್ತಾ ಇದ್ದಾರೆ. ಕರ್ಮಣ ಇಲ್ಲಿ ಸ್ಮರಣಂ, ಸ್ಮರಣೆಯನ್ನು ಮಾಡಬಾರದಂತೆ ಮೈಥುನವನ್ನ. ಕೀರ್ತನಂ ಅದರ ಕುರಿತು ಹೇಳಬಾರದು. ಕೇಳಿಹಿ ಪ್ರೇಕ್ಷಣಂ ನೋಡೋದು. ಗುಹ್ಯ ಭಾಷಣಂ ಮಾತಾಡೋದು. ಸಂಕಲ್ಪ ಮಾಡಿದರು ಅಧ್ಯವಸಾಯಶ್ಚ ಕ್ರಿಯಾ ನಿರ್ವೃತ್ತಿರೇವಚ. ಈ ರೀತಿಯಲ್ಲಿ ಎಂಟು ರೀತಿಯಾಗಿದೆಯಪ್ಪ. ಆದ್ದರಿಂದ ಕರ್ಮಣ ಮನಸ ವಾಚ ಸರ್ವ ಅವಸ್ಥೆಗಳಲ್ಲಿ ಸರ್ವತ್ರ ಮೈಥುನ ತ್ಯಾಗ ಬ್ರಹ್ಮಚರ್ಯ ಅಂದ್ರು. ಇದು ಚೂರು ತಪ್ಪಿದ್ರೆ ಶ್ರಾದ್ದಘಾತ. ಯಾರ್ಯಾರು ಅಂದ್ರೆ ಊಟ ಮಾಡಿದವರು ಊಟ ಹಾಕಿದವರು ಇಬ್ಬರು, ಊಟ ಮಾಡಿದವರು ಊಟ ಹಾಕಿದವರು ಇಬ್ಬರೂ ಕೂಡ ಶ್ರಾದ್ದ ದಿವಸ ಮಾನಸಿಕ ವಾಚಿಕ ಕಾಯಿಕ ಬ್ರಹ್ಮಚರ್ಯದಿಂದ ಇಲ್ಲದಿದ್ದರೆ ಪಿತೃಗಳಿಗೆ ಘಾತ, ಶ್ರಾದ್ದಘಾತ ಆಗುತ್ತೆ ಅಂದ್ರು. ಅದಕ್ಕೆ ಆದಷ್ಟು ಕಡಿಮೆ ಮಾಡಿದರು ನಮ್ಮವರು. ಏನದು ಅಂದ್ರೆ ಒಳ್ಳೆ ಬ್ರಾಹ್ಮಣರು ಸಿಗ್ತಾರೋ ಇಲ್ವೋ, ಸಿಕ್ಕ ಬ್ರಾಹ್ಮಣರು ಒಳ್ಳೆಯವರಾದರೂ ಬರ್ತಾರೋ ಇಲ್ವೋ, ಬರಲ್ಲ. ಸಾಮಾನ್ಯ ಶ್ರಾದ್ದ ಊಟಕ್ಕೆ ಬ್ರಾಹ್ಮಣರು ಬರಲ್ಲ. ವಾಯುಪುರಾಣದಲ್ಲಿ ಒಂದು ಮಾತಿದೆ, ಯೋಗಾಭ್ಯಾಸದಲ್ಲಿರತಕ್ಕಂಥವ ಕನಸಿನಲ್ಲಾದರೂ ಶ್ರಾದ್ದದ ಊಟಕ್ಕೆ ಹೋಗಬಾರ್ದಂತ. ಯೋಗಾಭ್ಯಾಸದಲ್ಲಿ ರತನಾದವ ಸಾಮಾನ್ಯ ಡೈರೆಕ್ಟ್ ಆಗಲ್ಲ, ಕನಸಲ್ಲೂ ಕೂಡ ಶ್ರಾದ್ದದ ಊಟಕ್ಕೆ ಹೋಗಬಾರದು. ಹೋದ್ರೆ ಇಡೀ ಯೋಗದ ಫಲವೆಲ್ಲ ವ್ಯರ್ಥ ಆಗಿಬಿಡುತ್ತೆ. ಯಾಕೆ ಆ ಊಟ ಎಲ್ಲಿ ಮಾಡಿರ್ತೀವೋ ಅವ್ರಿಗೆ ಹೋಗುತ್ತೆ. ಇನ್ನು ಹಾಗೇ ಆದರೆ ನಿತ್ಯ ಊಟಕ್ಕೆ ಹೋಗೋರ ಗತಿ ಏನು ಅಂತ ಅದಕ್ಕೆ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿದೆ ಬ್ರಹ್ಮಚರ್ಯ. ಹಾಗಾದರೆ ಇಲ್ಲಿ ಹೇಳ್ತಾರೆ ಸರ್ವಥಾ ತ್ಯಾಗೋಹಿ ಬ್ರಹ್ಮಚರ್ಯಂ ನಾಮ. ಹಾಗಾದರೆ ಇಲ್ಲಿ ಎಲ್ಲ ರೀತಿಯಲ್ಲಿ ಮೈಥುನಾದಿಗಳನ್ನು ಬಿಟ್ಟಿದ್ದಾಯಿತು ಬ್ರಹ್ಮಚರ್ಯ ಕೇಳುತ್ತಾರೆ. ಆ ಬ್ರಹ್ಮಚರ್ಯ ಕಟ್ಟಿಕೊಂಡು ಇವಾಗ ಏನಾಯ್ತಪ್ಪ, ಮೈಥುನವೇ ಮಾಡ್ತಾ ಇಲ್ಲ, ಮನಸ್ಸು ಮಾನಸಿಕ ವಾಚಿಕ ಕಾಯಿಕ ಏನು ಮಾಡ್ತಾ ಇಲ್ಲ, ಕಲ್ಲಂತರ ಕೂತಿದ್ದೇವೆ. ಅದರಿಂದ ಏನಾದರೂ ಉಪಯೋಗವಿದೆಯಾ? ಯಾವುದಕ್ಕೆ? ಭಾಗವತ ಧರ್ಮಗಳಿಗೆ ಉಪಯೋಗವಿದೆಯಾ ಅಂದ್ರೆ ಅದರ ಉಪಯೋಗವಿದೆ. ಬ್ರಹ್ಮಚರ್ಯ ಶಬ್ದಕ್ಕೆ ಬೇರೆಯೇ ಅರ್ಥ ಕೂತಿದೆ ಅಂದ್ರು. ಏನದು ಅಂದ್ರೆ ಹೇಳ್ತಾ ಇದ್ದಾರೆ, ಯಥಾ ಅನೇನ ತತ್ ಪ್ರಾವಣ್ಯಂ ಭವೇತ್, ಅಂದ್ರೆ ಭಗವತ್ ಪ್ರಾವಣ್ಯಂ ಭವೇತ್ ತಥಾ ಕರ್ತವ್ಯಂ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಹೇಳ್ತಾರೆ ಸರ್ವೇಂದ್ರಿಯಾಣ ತದ್ ವೃತ್ತೀನಾಂ ಕಾಯಸ್ಯ ಸರ್ವ ವ್ಯಾಪಾರಾಣಾಂಚ ಇತಿ ಸರ್ವೇಷಾಂ ಬ್ರಹ್ಮಣಿ ಚರಣಮೇವ ಬ್ರಹ್ಮಚರ್ಯಂ ಇತಿ ಸ್ವೀಕಾರ. ಚೆನ್ನಾಗಿ ಹೇಳ್ತಾರೆ, ಅಷ್ಟು ಹೇಳಿಕೊಡ್ತಾರೆ. ಏನಪ್ಪ ಅಂದರೆ ಸರ್ವೇಂದ್ರಿಯಗಳು ಅದರ ಚರ್ಯಗಳು ನಾನಾ ಕಾರ್ಯಗಳು, ಇನ್ನ ಶರೀರ ಅದರ ವ್ಯಾಪಾರಗಳು ಇವೆಲ್ಲವೂ ಕೂಡ ಶ್ರೀಹರಿಯಲ್ಲೇ ಹೋಗುವುದು, ಅದನ್ನ ಬ್ರಹ್ಮಚರ್ಯ ಅಂದ್ರು. ಇದನ್ನೇ ದಾಸರಾಯರು ಒಂದು ಮಾತಲ್ಲಿ ಹೇಳ್ತಾರೆ, ಸತತ ವಿಷಯ ಇಂದ್ರಿಯಗಳಲ್ಲಿ ಪ್ರವಿತತ ನೆನೆಸಿ ರಾಜಿಸುವ ಲಕ್ಷ್ಮೀಪತಿಗೆ ಸರ್ವ ಸಮರ್ಪಣೆಯು ಮಹಾಪೂಜ ಸದುಪಾಯ. ಅದಕ್ಕೆ ಆ ಕಥಾ ಬರುತ್ತಲ್ಲ, ವಶಿಷ್ಠರ ಹೆಂಡತಿಯಾದಂಥ ಅರುಂಧತಿ ದೇವಿ ನದಿಯ ಆಚೆ ಇರುವಂತಹ ವಿಶ್ವಾಮಿತ್ರರಿಗೆ ಭೋಜನವನ್ನ ತಗೊಂಡು ಹೋಗ್ತಾ, ಭೋಜನವನ್ನ ಕೊಡುವ ಕಾಲಕ್ಕೆ ನದಿ ಹತ್ತಿರ ಬಂದು ಹೇಳು, ನಿತ್ಯ ಉಪವಾಸ ಮಾಡತಕ್ಕ ವಿಶ್ವಾಮಿತ್ರರಿಗೆ ಊಟ ತಗೊಂಡು ಹೋಗ್ತಾ ಇದ್ದೇನೆ. ಅಲ್ಲಿಗೆ ಹೋದ್ರೆ ಅವರು ಹೊಟ್ಟೆ ತುಂಬಾ ಊಟ ಮಾಡಿ ಮತ್ತ ಬರುವಾಗ ಇಲ್ಲಿ ನಿತ್ಯ ಬ್ರಹ್ಮಚಾರಿ ಆದಂತಹ ವಶಿಷ್ಠರ ಹತ್ತಿರ ಹೋಗ್ತಾ ಇದ್ದೇನೆ ಅಂದ್ರೆ ನದಿ ಹದಿ ಬಿಡ್ತಾರೆ. ಇವರಿಗೆ 100 ಜನ ಮಕ್ಕಳು. ಇದೇನಪ್ಪ ಹೀಗೆ ಅಂದ್ರೆ ಕೇಳ್ತಾರೆ, ಬ್ರಹ್ಮಚರ್ಯ ಅಂದ್ರೆ ಏನು? ಬ್ರಹ್ಮಣಿ ಚರಣಮೇವ ಬ್ರಹ್ಮಚರ್ಯಂ, ಭಗವಂತನಲ್ಲೇ ಸಕಲೇಂದ್ರಿಯ ವ್ಯಾಪಾರ ಯಾವಾಗೂ ನಡೆಯುತ್ತಾ ಇದ್ರೆ ಅವರು ಮಾಡಿದ್ದೆಲ್ಲ ಬ್ರಹ್ಮಚರ್ಯ. ಹಾಗೆ ಊಟ ಮಾಡುವ ಕಾಲಕ್ಕೆ ಶ್ರೀಹರಿಯ ಸ್ಮರಣೆಯಿಂದ ಯಜ್ಞ ಅಂತ ಅರ್ಪಣೆ ಮಾಡಿದರೆ ಉಪವಾಸ ಮಾಡಿದ ಫಲ ಬರುತ್ತೆ. ನಮ್ಮ ಹರಿಕಥಾಮೃತ ಸಾರದಲ್ಲಿ ಭೋಜನ ರಸ ವಿಭಾಗ ಸಂಧಿಯನ್ನ ಅನುಸಂಧಾನ ಮಾಡಿ ಯಾರು ಊಟ ಮಾಡುತ್ತಾರೋ ಅವರಿಗೆ ಫಲ ಹೇಳುತ್ತಾರೆ. ಈ ಪರಿಯಲ್ಲಿ ಅರಿತು ಉಂಬ ನರ ನಿತ್ಯೋಪವಾಸಿ ನಿರಾಮಯನು ನಿಷ್ಪಾಪಿ ನಿತ್ಯ ಸುಮಹಾಯಜ್ಞಗಳ ಆಚರಿಸಿದವನು ಪೋಪುದಿಪ್ಪುದು ಬಪ್ಪುದೆಲ್ಲ ರಮಾಪತಿಗೆ ಅಧಿಷ್ಠಾನವೆನಲು ಕೃಪಾಪಯೋ ನಿರಿ ಮಾತನಾಡಿಸುವನು ಜನನಿಯಂತೆ. ಈ ರೀತಿಯಲ್ಲಿ ನಾವು ಮಾಡಿದ ಪ್ರತಿಯೊಂದು ಕರ್ಮ, ಆ ಇಂದ್ರಿಯಗಳ ವ್ಯಾಪಾರ ಪದಾರ್ಥ, ಅಲ್ಲಲ್ಲಿ ಭಗವಂತನ ಸ್ಮರಣೆ ಮಾಡತ, ಆ ಬಂದ ಸುಖವನ್ನ ಶ್ರೀಹರಿಯ ಪೂಜಾ ಅಂತರ್ಪಣೆ ಮಾಡಿದರೆ ಮಾಡಿದ್ದೆಲ್ಲ ಶ್ರೀಹರಿಯ ಪೂಜಾ ಆಗುತ್ತೆ, ಬ್ರಹ್ಮಚರ್ಯ ಅಂತ ಕರೀತಾರೆ. ಎಷ್ಟು ಚೆನ್ನಾಗಿ ಹೇಳಿಕೊಡತಾ ಇದ್ದಾರೆ. ಒಂದು ವೇಳೆ ಆ ಇಂದ್ರಿಯಗಳಲ್ಲಿ, ಇಂದ್ರಿಯಗಳ ಕೆಲಸಗಳಲ್ಲಿ, ಪದಾರ್ಥಗಳಲ್ಲಿ ದೇವರ ನೆನಪೇ ಬರ್ತಾ ಇಲ್ಲ, ಆದರೆ ಹೇಳಿದ ಬ್ರಹ್ಮಚರ್ಯ ಮಾನಸಿಕ ವಾಚಿಕ ಕಾಯಿಕವಾಗಿ ಯಾವ ರೀತಿಯಲ್ಲೂ ಮೈಥುನವನ್ನ ಮಾಡದೆ ಕೂತಿದ್ದಾನೆ, ಅವನನ್ನ ಬ್ರಹ್ಮಚಾರಿ ಅಂತ ಕರೀತಾರ ಅಂದ್ರೆ ಕರೆಯಲ್ಲ ಅಂದ್ರು. ಇತ್ತ ಕಾಲಕಾಲಕ್ಕೆ ಮಕ್ಕಳನ್ನ ಪಡೆಯುತ್ತಾ ತಾನು ಮೈಥುನವನ್ನ ಮಾಡುತ್ತಾ ಇದ್ರು ಇವನ ಬ್ರಹ್ಮಚಾರಿ ಅಂತ ಕರೆದ್ರು. ಯಾಕೆ ಅಂದ್ರೆ ಇವನ ಮನಸ್ಸು ದೇವರಲ್ಲೇ ಕೂತಿದೆ, ಅವನ ಮನಸ್ಸು ಬಿಡೋದರಲ್ಲೇ ಕೂತಿದೆ, ದೇವರಲ್ಲೇ ಕೂತಿಲ್ಲ. ಯಾವುದನ್ನ ಶಾರೀರಿಕ ಕಾರ್ಯವನ್ನ ಬಿಡೋದರಲ್ಲೇ ತಾತ್ಪರ್ಯ ಆಯಿತು, ದೇವರಲ್ಲಿ ಮನಸ್ಸಿಡೋದರಲ್ಲಿ ಆಗಿಲ್ಲ, ಅದಕ್ಕೆ ಅವನನ್ನ ಬ್ರಹ್ಮಚಾರಿ ಅಂತ ಕರೆಯಲ್ಲ ಅಂದ್ರು. ಯಾರು ಕರೀತಾರೆ? ಹೊರಗಿರೋ ನಾದ್ಯನ ಕರಿಬಹುದು, ಜ್ಞಾನಿಗಳಾದವರನ್ನ ಕರೆಯಲ್ಲ ಅಂದ್ರು. ಆ ತರ ವಿಶೇಷವಾಗಿ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ನಂತರ ಮುಂದೆ ಅಹಿಂಸಾಂ ಶಿಕ್ಷೇತ್, ಅದರಲ್ಲಿ ಹೇಳ್ತಾ ಇದ್ದಾರೆ. ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಾಖ್ಯಾ ಷಡ್ ವೈರಿಣೋ ಹಿ ಮುಮುಕ್ಷೋ. ಮೋಕ್ಷಕ್ಕೆ ಯೋಗ್ಯನಾದವನು ಆ ಮೋಕ್ಷ ಮಾರ್ಗದಲ್ಲಿ ಹೋಗ್ತಾ ಇದ್ರೆ ಶತ್ರುಗಳು ಯಾರು ಅಂದ್ರೆ ಆರು ಜನ, ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ. ಅದರಲ್ಲಿ ಷಟ್ಸು ತ್ರಯಶ್ರೇಷ್ಠ, ಆರರಲ್ಲಿ ವಿಶೇಷವಾಗಿ ಮೂರು ಜಾಸ್ತಿ, ಆ ಮೂರರಲ್ಲೂ ಕೂಡ ಒಂದು ಜಾಸ್ತಿ ಎಂದು. ಯಾವುದು? ಕಾಮ ಎಂಬುದು ಪ್ರಧಾನವಾಗಿದ್ದು ಅಂತ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ತಾಮಾಶ್ರಿತ್ಯ, ಆ ವಿಶೇಷವಾಗಿರತಕ್ಕಂಥ ಗುಂಪನ್ನ ತಮಾಶ್ರಿತ್ಯ ಅಧಿಕಾರಿಣ ದುಃಖಯತಿ. ಈ ಅಧಿಕಾರಿಗಳಾದವರನ್ನ ಈ ಒಂದೇ ಒಂದನ್ನು ಇಟ್ಟುಕೊಂಡು ಎಲ್ಲ ಆಶ್ರಯ ಮಾಡಿಕೊಂಡು ಇವನನ್ನ ವಿಶೇಷವಾಗಿ ದುಃಖಗೊಳಿಸ್ತಾ ಇರುತ್ತೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಈ ಆರನ್ನ ಜಯಿಸಬೇಕಂದ್ರೆ ಹೇಗೆ, ಆರನ್ನ ಜಯಿಸಬೇಕಂದ್ರೆ ಹೇಗೆ ಅದಕ್ಕೆ ಪ್ರಶ್ನೆ ಕೊಡುತ್ತಾರೆ. ಬಾಲಕ ಇವ ಅಪೇಕ್ಷಿತ ದಾನೇ ಸ್ವಯಂ ಶಾಂತೋ ಭವತಿ. ಹುಡುಗರಿರ್ತಾರೆ, ಅವರು ಏನ್ ಬೇಕು ಅಳ್ತಾ ಇರ್ತಾರೆ, ಬೇಕು 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 ಅಂತ ಅಳ್ತಾ ಇರ್ತಾರೆ, ಕೊಟ್ಬಿಟ್ರೆ ಶಾಂತರಾಗ್ತಾರೆ. ಅದೇ ತರ ನಮ್ಗೇನು ಬೇಕು ಅಂತ ಆಸೆ ಬರ್ತಾ ಇರುತ್ತೋ ಅದ್ ತಗೊಂಡ್ಬಿಟ್ರೆ ಆಯ್ತಪ್ಪ, ಶಾಂತ ಆಗುತ್ತೆ. ಹೇಳ್ತಾರೆ ಏನಿಲ್ಲ, ಅವ್ರು ಚೆನ್ನಾಗಿ ಉತ್ತರ ಕೊಡ್ತಾರೆ. ನಚಾಯಂ ಅಪೇಕ್ಷಿತಸ್ಯ ಏಕಸ್ಯ ದಾನ ಮಾತ್ರೇಣೆ ಶಾಂತೋ ಭವತಿ. ಒಂದು ಕೊಟ್ರೆ ಶಾಂತ ಆಗಲ್ಲ. ಕಿನ್ನಾಮ ದತ್ತಂ ದತ್ತಂ ಗೃಹೀತ್ವ ಪುನರಾಕಾಂಕ್ಷತೆ ಏವ. ಕೊಟ್ಟದ್ದು ಕೊಟ್ಟದ ಸ್ವೀಕಾರ ಮಾಡಿ ಇನ್ನೂ ಬೇಕು ಇನ್ನೂ ಬೇಕು ಅಂತ ಹೇಳ್ತಾ ಇರ್ತಾನೆ. ಮಗ, ಚಿಕ್ಕ ಮಗುವೆ ಕೊಟ್ಟದ್ದು ಕೊಟ್ಟದ್ದು ತಗೊಂಡು ಕಾಲಕಾಲಕ್ಕೆ ಬೇಕು ಬೇಕು ಅಂತ ಬರ್ತಾ ಇರ್ತಾನೆ. ಅವನೇ ಹಾಗಿದ್ರೆ ನಮ್ಮೊಳಗಿರುವ ಆರು ವೈರಿಗಳಿಗೆ ಕೊಡ್ತಾ ಇದ್ದು ಸುಮ್ಮನೆ ಇರ್ತಾರ, ಇನ್ನೂ ಬೇಕು ಬೇಕು ಅಂತ. ಒಂದಲ್ಲ ಎರಡಲ್ಲ ಆರು ಜನ ಕೂತಿದ್ದಾರೆ, ಅವರೆಲ್ಲ ಹೇಗೆ ಕಿತ್ತು ತಿಂತಾರೆ? ಅದಕ್ಕೆ ಹೇಳ್ತಾ ಇದ್ದಾರೆ ಮತ್ತೆ ಇಂಥ ಅಪೇಕ್ಷಾ ಪೂರ್ಣ, ಆರು ಶತ್ರುಗಳ ಅಪೇಕ್ಷಾ ಪೂರ್ಣ ಹೇಗೆ ಮಾಡಬೇಕು ಅಂದ್ರೆ ಅಪ್ಪನ ಹಣೆ ಮಾಡಲಿಕ್ಕಾಗಲ್ಲ, ಪೂರ್ಣ ಮಾಡಿ ಇವರನ್ನ ಶಾಂತ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅದನ್ನೇ ಯಯಾತಿ ಮಹಾರಾಜ ಹೇಳಿದ್ದು. ಏನದು ಅಂದ್ರೆ ಹವಿಷ ಕೃಷ್ಣವರ್ತಮೇವ, ತುಂತುರು ತುಪ್ಪಗಳಿಂದ, ತುಪ್ಪದ ತುಂತುರುಗಳಿಂದ ಅಗ್ನಿ ದಳ್ಳುರು ಉರಿತಾ ಇದ್ರೆ ಆ ತುಪ್ಪ ತುಂತುರುಗಳಿಂದ ಶಾಂತ ಮಾಡ್ಲಿಕ್ಕೆ ಹೋಗ್ತೇನೆ ಅಂದ್ರೆ ಇನ್ನಷ್ಟು ಉರಿಯತ್ತಷ್ಟೇ ಹೊರತು ಶಾಂತ ಮಾಡ್ಲಿಕ್ಕೆ ಆಗಲ್ಲ. ತುಪ್ಪದಿಂದ ಅಗ್ನಿಯನ್ನ ಶಾಂತ ಮಾಡ್ಲಿಕ್ಕೆ ಆಗಲ್ಲ. ಯಾರೋ ಕೇಳಿದ್ರು ನಾನು, ಅಲ್ಲ ಸ್ವಾಮಿ ಹೋಮ ಮಾಡ್ತಾ ಇದ್ದೀವಿ, ಉರಿತಾ ಇದೆ ಅಗ್ನಿ, ಅಗ್ನಿ ಉರಿತಾ ಇದೆ, ಉರಿತಾ ಇದ್ರೆ ನೀವು ಚಿಕ್ಕ ಸೌಟಿಂದ ಹಾಕಿದ್ರೆ ಉರಿಯುತ್ತಪ್ಪ, ಬಕೆಟ್ ತುಪ್ಪ ಹಾಕಿದೆ ಶಾಂತ ಆಗತ್ತಾ ಇಲ್ವಾ? ಪುರೋಹಿತರು ಹೇಳ್ಬೇಕು ಶಾಂತ ಆಗತ್ತಲ್ಲ. ಅಗ್ನಿ ಇಷ್ಟು ಉರಿತಾ ಇದೆ, ನಾನು ಕೊಡ ತುಪ್ಪ ಗಾಢದ ಹಾಕಿದೆ ಶಾಂತ ಆಗುತ್ತ ಇಲ್ವಾ? ಎಲ್ಲ ಶಾಂತ ಆಗಿದೆ. ಮತ್ತೆ ಅಗ್ನಿ ತುಪ್ಪದಿಂದ ಶಾಂತ ಆಗಲ್ಲ ಅಂತ ಹೇಳ್ತಿರಲ್ಲ, ವೇಗ ಅಂತಲ್ಲ, ವೇಗ ಹಾಕ್ಬೇಡಿ, ನಿಧಾನಕ್ಕೆ ಹಾಕಿದ್ರು ಕೂಡ ನೀವು ಉರಿತಾ ಇದ್ರೆ ಕೊಡ ತುಪ್ಪ ಸರಸರ ಸರಸರನೇ ತುರಿದರೆ ಆರಾಗುತ್ತೆ, ಯಾವತ್ತು ಅಗ್ನಿ ಇರಲ್ಲ ಅಲ್ಲಿ, ಹೌದಲ್ವಾ? ಹಾಕಿ ನೋಡಿರ್ಬೇಕಾದ್ರೆ. ಮತ್ತೆ ತುಪ್ಪ ಹಾಕಿದ್ರೆ ಬೆಂಕಿ ಶಾಂತ ಆಗಲ್ಲ ಅಂತಿರಲ್ಲ. ಆವಾಗ ಉತ್ತರ ಕೊಟ್ಟು ನಾನು ನೋಡಿದೆ, ಏನು ಉತ್ತರ ಕೊಡಲಿ ಇವರಿಗೆ? ಆವಾಗ ಅರಣ್ಯಕ್ಕೆ ಆಚಾರ ಸ್ಮರಣೆ ಮಾಡ್ಕೊಂಡು, ಸ್ವಾಮಿ ಈ ಪ್ರಶ್ನೆ ಬರ್ತಾ ಇದೆ, ಉತ್ತರ ಏನು ಕೊಡ್ಲಿ? ಹೊಳೆಯಿತು ಉತ್ತರ ಕೊಟ್ಟೆ ಸ್ವಾಮಿಗೆ. ಇಂದ ಅವ್ರುಗಳು ಕೊಡ್ತಾರೆ, ತಲೆಯಲ್ಲಿ ಕೂತ್ ಕೊಡಿಸ್ತಾರೆ. ಹೌದಯ್ಯ, ಹೊರಗೆ ಬಕೆಟ್ ತುಪ್ಪ ಸಿಗುತ್ತಾದ್ದರಿಂದ ಅದು ಸುರಿಲಿಕ್ಕಾಯಿತು. ಇಲ್ಲಿ ಆಸೆ ಮೊದಲಾದ್ದೆಲ್ಲ ಅಗ್ನಿ, ನಿನಗೆ ಸಿಗುವ ಸಂಸಾರದಲ್ಲಿ ಸಿಗುವ ಸುಖ ತುಂತುರು ತುಪ್ಪದಷ್ಟೇ ಸಿಗುತ್ತೆ, ಬಕೆಟ್ ತುಪ್ಪದಷ್ಟು ಎಲ್ಲಿ ನಿನಗೆ ಸುಖ ಸಿಗಲ್ಲ. ಒಂದು ವೇಳೆ ಬಕೆಟ್ ಬಕೆಟ್ ಸುಖ ಸಿಕ್ಕರೆ ಶಾಂತ ಆದೀತು, ನಿನಗೆ ಸಿಗುವುದೇ ತುಂತುರು ತುಂತುರು ಸುಖ. ಅದರಿಂದ ಎಷ್ಟು ಹಾಕಿದ್ರು ಉರಿ ಜಾಸ್ತಿ ಆಗುತ್ತಷ್ಟೇ, ಬಕೆಟ್ ತುಪ್ಪ ಈ ಜನ್ಮದಲ್ಲಿ ಸಿಗೋದೇ ಇಲ್ಲ ನಿನಗೆ, ಅಷ್ಟು ಸುಖ ಸಿಗೋದೇ ಇಲ್ಲ. ಯಾರು ಉತ್ತರ ಕೊಡ್ಲಿಕ್ಕೆ ಸಾಧ್ಯ? ಅರಣ್ಯಗಚ್ಚಾರ ಅಂತ ಮಾನವ ಅವರಿಗೆ ಅವರೇ ತಲೆಯಲ್ಲಿ ಕೂತೋಡಿಸಬೇಕಷ್ಟೇ, ಅಷ್ಟು ಹೇಳಿದ್ರು. ಆ ರೀತಿಯಲ್ಲಿ ಈ ರೀತಿಯಲ್ಲ, ಹಾಗಾದರೆ ಏನು ಮಾಡಬೇಕದನ್ನ ಅಂದ್ರೆ, ನಾನು ಯಶಾಂ ಜ್ಞಾನಂ ನಾಸ್ತಿ, ಯಾರಿಗೆ ಜ್ಞಾನ ಇಲ್ಲ ಅವರಿಗೆ ಮಾತ್ರ ಈ ಆರು ಶತ್ರುಗಳು ದುಃಖವನ್ನ ಕೊಡುತ್ತೆ. ಜ್ಞಾನದಿಂದಲೇನೆ ಆ ಅರಿಷಡ್ ವರ್ಗವನ್ನ ಅದು ವಿಶೇಷವಾಗಿ ನಿಗ್ರಹ ಮಾಡಲಿಕ್ಕೆ ಆಗುತ್ತೆ ಅಂತ ಹೇಳಿದರು. ಹಾಗಾದರೆ ಯಾರಿಗೆ ಶಾಸ್ತ್ರಜನ್ಯ ಜ್ಞಾನ ಇಲ್ಲ ಅವರಿಗೆ ಇದೆಲ್ಲ ವಿಶೇಷವಾಗಿ ದುಃಖವನ್ನ ಕೊಡುತ್ತೆ. ಆದ ಕಾರಣದಿಂದ ಇದು ಹೇಳುತ್ತಾರೆ. ಹಾಗೆ ಈ ಕಾಮ ಮೊದಲಾದ ವೈರಿಗಳನ್ನ ವಿಶೇಷವಾಗಿ ಇವನ್ನೆಲ್ಲ ಕೂಡ ಶಮನ ಮಾಡಬೇಕಾದರೆ ಹೇಗಪ್ಪ ಅಂದ್ರೆ ಹೇಳ್ತಾ ಇದ್ದಾರೆ, ಜನ್ಮಾಂತರಾಜ್ಯದ ಪುಣ್ಯವಶೇನ. ನಾವೀ ಜನ್ಮದಲ್ಲಿ ಕಾಮಕ್ರೋಧಾದಿಗಳನ್ನ ಗೆಲ್ಲಬೇಕಾದರೆ ಜನ್ಮಾಂತರಾಜ್ಯದ ಪುಣ್ಯ ಇದ್ದರೇನೆ ಅದರನ್ನ ಶಮನ ಮಾಡಲಿಕ್ಕೆ ಸಾಧ್ಯ. ಆ ಜನ್ಮಾಂತರಾಜ್ಯದ ಪುಣ್ಯದಿಂದ ಜ್ಞಾನ ಬರುತ್ತೆ, ಜ್ಞಾನದಿಂದ ವೈರಾಗ್ಯ ಬರುತ್ತೆ, ವೈರಾಗ್ಯದಿಂದ ಇವುಗಳನ್ನು ನಿಗ್ರಹ ಮಾಡಲಿಕ್ಕಾಗುತ್ತಷ್ಟೇ ಹೊರತು ಇಲ್ಲದಿದ್ರೆ ಸಾಧ್ಯ ಇಲ್ಲ. ಒಂದು ವೇಳೆ ಜನ್ಮಾಂತರಾಜ್ಯದ ಪುಣ್ಯ ಇಲ್ಲ ಅಂತಾದರೆ ಈ ಜನ್ಮದಲ್ಲಾದರೂ ವಿಶೇಷ ಪುಣ್ಯ, ಅತ್ಯುತ್ಕಟೈ ಪುಣ್ಯ ಪಾಪೈ ಇಹೈವ ಫಲಮಷ್ಣುತೆ ಅಂತ ಅಂಥ ವಿಶೇಷವಾದ ರೀತಿಯಲ್ಲಿ ದೊಡ್ಡವರ ಸೇವಾ ಮಾಡಿದರೆ ಬಂದೀತು ಅಂತಾರೆ. ಆದ್ದರಿಂದ ಯಾರ್ಯಾರಾದರೆ ಸನ್ಯಾಸಿಗಳಾಗಿ ಗೃಹಸ್ಥರಾಗಿ ವಿಶೇಷ ವೈರಾಗ್ಯವಂತರಾಗಿ ಕಾಮಕ್ರೋಧಾದಿಗಳನ್ನ ಗೆದ್ದು ನಿಂತಿದ್ದಾರೋ ಅವರಿಗೆ ಹಿಂದಿನ ಬ್ಯಾಲೆನ್ಸ್ ಇದೆ ಅಂತರ್ಥ. ಹಿಂದಿನ ಜನ್ಮದಲ್ಲಿ ಅವರು ಸಂಪಾದನೆ ಮಾಡಿದ ವಿಶೇಷ ಪುಣ್ಯ ರಾಶಿ ಕೂತಿದೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನ ಮುಂದೆ ಹೇಳುತ್ತಾರೆ, ಆ ಪುಣ್ಯವಶಾತ್ತು ಬಂದಿರತಕ್ಕಂಥ ವಿಶೇಷವಾಗಿರತಕ್ಕಂಥ ಜ್ಞಾನ, ಆ ಜ್ಞಾನದಿಂದ ಬಂದಿರತಕ್ಕಂಥ ವೈರಾಗ್ಯ, ಅದರಿಂದ ವಿಶೇಷವಾಗಿರತಕ್ಕಂಥ ಭಕ್ತಿ, ಇದೇ ಆರು ಶತ್ರುಗಳನ್ನ ಚೆನ್ನಾಗಿ ನಿಯಮನ ಮಾಡತಕ್ಕಂಥದ್ದು ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನ ಈ ಅಹಿಂಸಾಂಶಿ ಶಿಕ್ಷೇತ ಎಂಬುದರಲ್ಲಿ ಇವೆಲ್ಲ ಹೇಳ್ತಾ ಬರ್ತಾ ಇದ್ದಾರೆ. ಅಹಿಂಸಾ ಅಂದ್ರೆ ಏನು ಅಂದರೆ ಇನ್ನೊಬ್ಬರಿಗೆ ವಿಶೇಷವಾಗಿ ತೊಂದರೆ ಕೊಡುವುದು ಹಿಂಸಾ, ಅದನ್ನ ಬಿಡುವುದೇ ಅಹಿಂಸಾ ಅಂತ ಹೇಳ್ತಾ ಇದ್ದಾರೆ. ಆದರೆ ಇದಕ್ಕೆ ಒಳ್ಳೆ ಅರ್ಥವನ್ನ ಗುರುಗಳು ತಿಳಿಸಿಕೊಡ್ತಾರೆ. ಸಾಮಾನ್ಯ ಜನರನ್ನ ಹಿಂಸಾ ಮಾಡಿದರೇನೆ, ಬ್ರಹ್ಮ ಹತ್ಯಾ ಮಾಡಿದರೇನೆ, ಒಬ್ಬ ಬ್ರಾಹ್ಮಣನಿಗೆ ಹಿಂಸೆ ಕೊಟ್ರೆ ಅದು ಬ್ರಹ್ಮಹತ್ಯೆಗೆ ಸಮಾನ. ಅಂಥ ಬ್ರಹ್ಮಹತ್ಯಾ ಮಾಡಿದರೇನೆ ಅದಕ್ಕೆ ಆ ಪಾಪಕ್ಕೆ ನಿವೃತ್ತಿ ಇಲ್ಲ ಅಂತ ಹೇಳುತ್ತಾರೆ. ಅಂಥದ್ದು ಮಹಾಬ್ರಹ್ಮಹತ್ಯಾ ಮಾಡಿದರೆ ಹೇಗೆ? ಇಲ್ಲಿ ಮಹಾಬ್ರಹ್ಮಹತ್ಯಾ ಅಂದ್ರೆ ಮಹಾಬ್ರಾಹ್ಮಣ ಯಾರೋ ಇದ್ದಾರೆ ಅಂತ ಅರ್ಥ. ಸಾಮಾನ್ಯ ಬ್ರಾಹ್ಮಣ ಅಲ್ಲ, ಮಹಾಬ್ರಾಹ್ಮಣ. ಆ ಮಹಾಬ್ರಾಹ್ಮಣನ ಕೊಂದ್ರೆ ಮಹಾಬ್ರಹ್ಮಹತ್ಯಾ ಅಂದ್ರೆ, ಮಹಾಬ್ರಾಹ್ಮಣ ಯಾರೋ ಅಲ್ಲ ದೇವರು, ಯಾರೋ ಅಲ್ಲ ಬ್ರಹ್ಮ ದೇವರು. ಅವನನ್ನ ಕೊಂದು ಬಿಟ್ರೆ ಬ್ರಹ್ಮನ ಅತ್ಯಾಪಾತಕ. ಅವನನ್ನು ಕೊಲ್ಲೋದು ಹೇಗ್ರಿ ಅಂದ್ರೆ ಕೊಲ್ಬೇಕಾಗಿಲ್ಲ, ನಾನೇ ದೇವರು ಅಂದ್ಬಿಟ್ರೆ ಗೋವಿಂದ. ನೋಡ್ರಿ, ಅಹಂ ಬ್ರಹ್ಮಾಸ್ಮಿ ಎಂಬುದಕ್ಕೆ ನಾನೇ ದೇವರು ಅಂತ ಅರ್ಥ ಕಲ್ಪನೆ ಮಾಡಿ ಮನಸ ವಾಚ ಕಾಯ ನಾನೇ ದೇವರು ಅಂತ ಯಾರು ಒಂದು ಸಲ ಹೇಳಿಕೊಳ್ತಾನೋ ಅವನು ದೇವರನ್ನ ಕೊಂದಷ್ಟು ಪಾಪ ಬರುತ್ತೆ. ಅದಕ್ಕೆ ಅಷ್ಟು ಪಾಪ ಯಾವ ಜೀವಿಗೂ ಯಾವ ಜನ್ಮದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ವೇದಾಸರು ಒಂದ ಪದದಲ್ಲಿ ಹೇಳ್ತಾರೆ, ಕುಷ್ಟನೆಂದೆನಿಸು, ಭ್ರಷ್ಟನೆಂದೆನಿಸು, ಜನರ ಕೈಲಿ ಚೀತು ಎನಿಸು, ಏನು ಬೇಕಾದ್ರೂ ಮಾಡಯ್ಯ, ಹುಳ ಕ್ರಿಮಿಗಳಾಗಿ ಹುಟ್ಟಿಸು, ದೊಡ್ಡ ಪಟ್ಟಿ ಕೊಡ್ತಾರೆ. ಇದರಲ್ಲಿ ಏನು ಬೇಕಾದ್ರೂ ಮಾಡು, ನನಗೆ ಅಡ್ಡಿ ಇಲ್ಲ. ನೀನೇ ನಾನೆನ್ನುವ ಮತದಲ್ಲಿ ಪುಟ್ಟಿಸಬೇಡ ಹರಿಯೇ, ಇದೊಂದು ಕೇಳಿಕೊಳ್ತೇನೆ. ಅದೆಂಥ ಒಂದು ಪ್ರಾರ್ಥನೆ! ಆದರೆ ಪ್ರಾರ್ಥನೆ ಸರಿಯೇ, ಹುಟ್ಟಿಸಿಲ್ವಾ ಅಂತ ನೋಡಿದರೆ ಯಾರು? ತ್ರಿವಿಕ್ರಮ ಪಂಡಿತಾಚಾರ್ಯರು, ಪದ್ಮನಾಭತೀರ್ಥರು, ನರಹರಿತೀರ್ಥರು, ಯಾರೆಲ್ಲರೂ ಕೂಡ ಆ ಮತದಲ್ಲಿ ಹುಟ್ಟಿದವರೇ ಅಲ್ಲ ಅಂದ್ರೆ ಅರ್ಥ. ಅದು ವಿಜಯದಾಸರು ಅದಕ್ಕೂ ಕೊಡ್ತಾರೆ, ಬಾರವು ಭಯಗಳು ಬಂದರೂ ನಿಲ್ಲವು, ಹಾರಿ ಹೋಗುವವು ದಶ ದಿಕ್ಕುಗಳಿಗೆ, ಘೋರ ದುರಿತಾರಿ ನಮ್ಮ ವಿಜಯ ವಿಠಲ ನಂಗ್ರಿ ಸೇರಿದ ಮನುಜರಿಗೆ ನರಕ ಭಯವೇ. ನರಕ ಅಂದ್ರೆ ನಾನೇ ದೇವರು ಎಂಬುದೇ ದೊಡ್ಡ ನರಕ, ಅದಕ್ಕಿಂತ ನರಕ ಇಲ್ಲ. ಅಂತ ನರಕ ಯಾರಿಗೆ? ಇವರಿಗೆಲ್ಲ ಬಂದಂತೆ ಆಗಿತ್ತು, ಆದರೆ ದೇವ ಕಳೆದು ತನ್ನ ಹತ್ರ ಕರಕೊಂಡು ಬಿಟ್ಟ. ಸ್ವರೂಪತಃ ಯೋಗ್ಯತಃ ಯಾರಿಗಿರುತ್ತೋ, ಸ್ವರೂಪ ಯೋಗ್ಯರಾದವರಿಗೆ ಸ್ವಾಮಿ ನಾನೇ ನೀನು ಎಂಬ ಬುದ್ಧಿ ಕೊಡಲ್ಲ. ಅಂತ ಮತಕ್ಕೆ ಹೋದಂತೆ ಮಾಡಿದ್ರು ಪ್ರಾರಬ್ಧ ಕರ್ಮವಶಾತ್, ತಿರುಗಾ ತನ್ನ ಕಾಲತ್ರ ಕರ್ಕೊಂಡು ಬರ್ತಾನಷ್ಟೇ ಹೊರತು ಅವರನ್ನಲ್ಲಿ ಬಿಡಲ್ಲ. ಅದರಿಂದ ಬ್ರಹ್ಮಹತ್ಯಾ ಮೊದಲಾದ ಹಿಂಸಾ ಏನಿದೆ ಮಾಡಬಾರದು ಅಂದ್ರೆ ಯಾವುದು ಅಂದ್ರೆ, ಹೊರಗಿನ ಚೂರಿ ಹಾಕಿ ಕೊಲ್ಲೋದೇ ಹಿಂಸಾ ಅಂತಲ್ಲ. ನಿಜವಾದ ಹಿಂಸಾ ಯಾವುದು ಅಂದರೆ, ನಮ್ಮಲ್ಲಿ ಇಲ್ಲದ ಸ್ವಾತಂತ್ರ್ಯವನ್ನ ನಮ್ಮಲ್ಲಿ ಹೇಳಿಕೊಳ್ಳ. ಅಲ್ಲಿ ಬರ್ತೇನೆ, ನಾವೆಲ್ಲ ಮಾತ್ವರು ಹೌದಲ್ವಾ? ಮಾತ್ವರು ಅಂದ್ರೆ ನಾನೇ ದೇವರು ಅಂತ ಅನ್ನದವರು ಅಂತ ಅರ್ಥ. ಅಷ್ಟಂತೂ ಅಂಬಲ್ಲ, ನಾನೇ ದೇವರು ಅಂತ ಯಾರು ಅಂಬಲ್ಲ, ಆದರೆ ಅಂತೀವಿ. ಪಾಲಿಶ್ಡ್ ಆಗಿ ಹೇಳ್ತಾ, ಪಾಲಿಶ್ಡ್ ಆಗಿ ಹೇಳ್ತಾ ಇರ್ತೀವಿ. ಹೇಗೆ ಅಂದ್ರೆ, ಎಲ್ಲ ದೇವರೇ ರೀ ಮಾಡಿಸೋದು, ದೇವರೇ ಸ್ವತಂತ್ರ ನಾನು ಅಸ್ವತಂತ್ರ, ಆದರೆ ಪ್ರಯತ್ನ ಇದೆಯಲ್ಲ, ಪ್ರಯತ್ನಕ್ಕೆ ದೇವರು ಬೇಕಾಗಿಲ್ಲ, ನಂದು ನಾನೇ ಮಾಡ್ಕೊಂಡ್ಬಿಡ್ತೇನೆ ಅರ್ಥ. ಆ ಪ್ರಯತ್ನಕ್ಕಾದರೂ ದೇವರು ಬೇಕಾಗಿಲ್ಲ, ನನ್ನ ಪ್ರಯತ್ನ ನಾನೇ ಮಾಡುವ ಸ್ವಾತಂತ್ರ್ಯ ನನಗಿದೆ. ಇಷ್ಟಾದರೂ ಆಲೋಚನೆ ಬಂದ್ರೆ ಆ ಪಾರ್ಟ್ ವರೆಗಾದರೂ ನಾವು ದೇವರೇ ಅಂತ ಹೇಳಿದಂಗ ಆಯ್ತಲ್ವಾ. ಇವಾಗ ಯಾಕೆ ಅಷ್ಟು ಒದ್ದಾಡ್ತೀರಾ, ನಾನು ಸ್ವತಂತ್ರ ಅಂತ ಹೇಳಿದ್ರೆ ಏನ್ ತಪ್ಪು? ಅರ್ಥ ಆಗಲ್ಲ, ಬಹಳ ಪಾಲಿಶಡ್ ಆಗಿರುತ್ತೆ. ಅದನ್ನ ಇನ್ನೊಂದು ರೀತಿಯಲ್ಲಿ ಹೇಳ್ತಾರೆ ವಿಜಯದಾಸರು, ಇದೇ ಮಾತು ಇನ್ನೊಂದು ರೀತಿಯಲ್ಲಿ, ನಾನೇ ಸ್ವತಂತ್ರ ಅಥವಾ ನಾನೇ ಎಲ್ಲ ಮಾಡುತ್ತೇನೆ ಅಂತ ಹೇಳ್ತೀಯಲ್ಲ, ಇದೇ ಇನ್ನೊಂದು ರೀತಿಯಲ್ಲಿ ಧ್ವನಿ ಬರುತ್ತೆ. ಅದು ಬಂದ್ರೆ ಹೊಡೆದು ಬಿಡ್ತಾರ ನೋಡು. ಏನಪ್ಪ, ಏನೂ ಇಲ್ಲ, ನೀನು ನಿನ್ನ ಹೆಂಡತಿ ನಿಂತಿದ್ದೀರಾ, ಯಾರೋ ಬಂದ ನಿನ್ನ ಹೆಂಡತಿಯೇನ ನಾನೇ ನಿನ್ ಗಂಡ ಅಂತ ಹೇಳಿದ್ರೆ ನೀ ಹೊಡಿತೀಯಾ ಬಿಡ್ತೀಯಾ ಅಂದ್ರು. ಏ ಕೊಚ್ಚೆ ಹಾಕ್ಬಿಡ್ತೇನೆ, ಮತ್ತೆ ನೀ ಮಾಡ್ತಾ ಇರೋದು ಅದೇ. ಏನದಪ್ಪ, ನಾನೇನ್ ಮಾಡಿದೆ, ನಾನು ಯಾರಿಗೆ ಹಾಕಿ ಹೇಳಿದೆ, ದೇವರಿಗೆ ಹೇಳ್ತಾ ಇದೆಯೋ ಅಂದ್ರು. ಹಾಗ ಹೇಗೆ ಸ್ವಾತಂತ್ರ್ಯ ಅನ್ಬೋದು? ಯಾರ ಗುಣ? ದೇವರದ್ದೇ ಗುಣ. ನಮ್ಮಲ್ಲಿ ಸ್ವಾತಂತ್ರ್ಯ ಇದೆಯಾ? ಇಲ್ಲ. ನಮ್ಮಲ್ಲಿ ಸ್ವಾತಂತ್ರ್ಯ ಇಲ್ಲದಿದ್ದಾಗ ನಾನು ಇಷ್ಟಾದರೂ ದೇವರು ಬೇಕಾಗಿಲ್ಲ ನಾನೇ ಮಾಡಿಕೊಂಡ್ಬಿಡ್ತೇನೆ ಅಂದ್ರೆ ಸ್ವಾತಂತ್ರ್ಯ ಅಷ್ಟಿದೆ ಅಂತ ನಾವು ಹೇಳಿಕೊಂಡಂಗ ಆಯಿತು. ಸ್ವಾತಂತ್ರ್ಯ ನಮ್ಮಲ್ಲಿ ಇದೆ ಅಂದ್ರೆ ನಾನೇ ದೇವರು ಅಂತಲ್ಲೇನು? ನಾನೇ ದೇವರು ಅಂತ ಯಾರತ್ರ ಹೇಳ್ತಾ ಇದೀಯಾ? ಲಕ್ಷ್ಮೀನಾರಾಯಣರ ಮುಂದೆ, ಲಕ್ಷ್ಮೀದೇವಿ ಮುಂದೆ ನಾನೇ ದೇವರು ಅಂತ ಹೇಳಿದರೆ ಅರ್ಥ ಏನಪ್ಪ ಅಂದ್ರು. ತಾಯಿ ಗಂಡ ಅಂತ ಅರ್ಥ ಅಲ್ವೇ? ಅದಕ್ಕೆ ಹೇಳ್ತಾ ಬಂದ್ರು ಅರಣ್ಯಕಾಚಾರ ಅಲ್ಲಿ ಹೊಡಿತಾರೆ, ಎಲ್ಲ ದೇವರೇ ಮಾಡಿಸ್ತಾರೆ, ಎಲ್ಲ ಇದೆ ಸರಿ, ಈ ಪ್ರಯತ್ನ ಮಾತ್ರ ನಂದೇ, ದೇವರು ಬೇಕಾಗಿಲ್ಲ, ಈ ಪ್ರಯತ್ನ ನಾನೇ ಮಾಡಿಬಿಡುತ್ತೇನೆ ಅಂತ ಯಾರು ಹೇಳುತ್ತಾರೋ ತಾಯಿ ಗಂಡ್ರು ಅಂತ ಅಲ್ಲೇ ಹೇಳ್ಕೊಡ್ತಾ ಬರ್ತಾರೆ. ಅಲ್ರಿ ನಮ್ ಪ್ರಯತ್ನ ಅಂತಿಲ್ವಾ? ಇಲ್ಲ ಅಂತಾರಂದ್ರು. ಪ್ರಯತ್ನ ಅಂಬುದು ಜೀವನ ಧರ್ಮ, ಅದನ್ನ ದೇವರು ಮಾಡಿಸ್ತಾರೆ. ನಮ್ಮ ಪ್ರಯತ್ನದಲ್ಲಿ ದೇವರು ತನ್ನ ಪ್ರಯತ್ನವನ್ನಿಟ್ಟು ನಮ್ಮಿಂದ ಪ್ರಯತ್ನ ದೇವರು ಮಾಡಿಸ್ತಾರೆ. ಪ್ರಯತ್ನವು ದೇವರೇ ನಮ್ಮಿಂದ ಮಾಡಿಸಬೇಕು, ಸ್ವತಂತ್ರವಾಗಿ ನಾವು ಪ್ರಯತ್ನವೂ ಮಾಡಲಾರವು. ಈ ಅರ್ಥ ಗೊತ್ತಿಲ್ಲದೆ ನಮ್ಮ ಪ್ರಯತ್ನ ನಾವು ಮಾಡಬೇಕು. ಆಚಾರ್ಯ ಹೇಳ್ತಾರೆ, ನಿಮ್ ಪ್ರಯತ್ನ ನೀವು ಮಾಡು ಅಂದ್ರೆ ದೇವರು ಮಾಡಿಸಿದ ಪ್ರಯತ್ನ ಮಾಡಯ್ಯ ಅಂತ ಅರ್ಥ. ಸ್ವತಂತ್ರವಾಗಿ ನೀವು ಮಾಡಿಬಿಡು ಅಂತ ತಾತ್ಪರ್ಯ ನೆನೆದ್ರೆ ಟಾರ್ಚ್ ಹಾಕಿ ನೋಡಿ, ಎಲ್ಲಿ ಹೇಳಿಲ್ಲ. ಭೀಮಸೇನ ದೇವರು ಹೇಳಿದ್ದಾರೆ ಅಂತ ನಾವು ಭೀಮಸೇನ ದೇವರ ತಡೆಗೆ ಕಿರೀಟ ಕಟ್ಟಿ ಮತ್ತು ಹೇಳುತ್ತೇವೆ, ಭೀಮಸೇನ ದೇವರು ಹೇಳಿದ್ದಾರೆ ಪ್ರಯತ್ನ ಮಾಡಬೇಕು ನಾವು. ಹೌದು, ಪ್ರಯತ್ನ ಮಾಡಬೇಕು ಅಂತ ಹೇಳಿದ್ದಾರೆ. ಸ್ವತಂತ್ರವಾಗಿ ಪ್ರಯತ್ನ ಮಾಡುವಂತ ಎಲ್ಲಾದರೂ ಆಚಾರ ಶಬ್ದ ಪ್ರಯೋಗ ಮಾಡಿದ್ದಾರ? ಎಲ್ಲೂ ಹೇಳಲಿಲ್ಲ. ಅಪಾರ್ಥ ಮಾಡಿಕೊಂಡು ಎಲ್ಲಾ ದೇವರೇ ಮಾಡಿಸೋದು, ಅದೇ ನಮ್ಮ ಪ್ರಯತ್ನ ನಾವೇ ಮಾಡಬೇಕು, ಅದಕ್ಕೂ ದೇವರೇ ಬೇಕು ಅಂತ ಕೂಡಬಾರದು ಅಂತ ನಾವು ಉಪದೇಶ ಮತ್ತು ಗ್ರಹಣ ಎರಡೂ ಮಾಡ್ತಾ ಇರ್ತೇವೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಅದನ್ನೇ ಏನು ಹಿಂಸಾ ಅಂತ ಹೇಳ್ತಾರೆ. ನಾನೇ ದೇವರು ಅಂದ್ರು ಆ ತರ ಹೇಳಿದ್ರು ಎರಡೂ ಒಂದೇ ಆಗುತ್ತೆ, ಆ ರೀತಿ ಮಾಡಬಾರದು. ಇನ್ನ ಏನು ಅಹಿಂಸಾ ಅಂತಿದೆ, ಯಾರಿಗೂ ತೊಂದರೆ ಕೊಡದೇ ಇರುವುದು, ಅದು ಅಹಿಂಸಾ ಇದ್ದೇ ಇದೆ. ಅದಿದ್ರೂ ಕೂಡ ನಾನೇ ಅನ್ನುವ ಮಾಡಿದಷ್ಟು ಹಿಂಸಾ ಇನ್ಯಾರು ಮಾಡ್ಲಿಕ್ಕಾಗಲ್ಲ, ಅದು ದೊಡ್ಡ ಪಾಪ, ಅದನ್ನ ಮಾಡಬೇಡಿ. ಅದಕ್ಕೆ ಗೋಪಾಲದಾಸ ಒಂದು ಮಾತು ಹೇಳ್ತಾರೆ, ಪಾಪ ಮಾಡಿದೆನೆಂಬುವುದೇ ಮಹಾಪಾಪ. ಅರ್ಥವೇ ಆಗಲ್ಲ ನಮಗೆ, ಇದೇನು ಪಾಪ ಮಾಡಿದೆ ಎಂಬುದು ಮಹಾಪಾಪ ಅಂದ್ರೆ, ಪಾಪ ಆದರೂ ಸ್ವತಂತ್ರವಾಗಿ ಮಾಡಲಿಕ್ಕಾಗುತ್ತೆ ನನಗೆ, ದೇವರು ಬೇಕಾಗಿಲ್ಲ, ಪಾಪ ಸ್ವತಂತ್ರವಾಗಿ ಮಾಡುತ್ತೇನೆ ಅಂದ್ರೆ ಅದೇ ದೊಡ್ಡ ಪಾಪ ಅಂದ್ರು. ಅದಕ್ಕಿಂತ ಮಹಾಪಾಪ ಎಲ್ಲಿದೆ? ಈ ರೀತಿಯಲ್ಲಿ ಒಂದೊಂದು ವಿಶೇಷ ಗುಣಗಳನ್ನ ನಮ್ಮಲ್ಲಿ ಬರಬೇಕಾದ ಭಾಗ ಧರ್ಮಗಳನ್ನ ಗುರುಗಳು ತಿಳಿಸಿಕೊಡುತ್ತಾ ಇದ್ದಾರೆ. ಮಲ್ಲಿಗೆ ಶ್ರೀಕೃಷ್ಣ ಅರ್ಪಣಮಸ್ತು. ಪುನಃ ಬರೋ ತಿಂಗಳು ಜೀಂದ್ರಕೃತ. ಇವತ್ತಿನ ಕಥಾನಾಯಕರು ವಿಜಯೀಂದ್ರ ತೀರ್ಥ ಗುರು ಸಾರ್ವಭೌಮರು. ಮೊನ್ನೆ ಹೇಳಿದ್ದೆ, ಹೇಳಬೇಕಾದರೆ ಮಹಾನುಭಾವರ ಕುರಿತು ಅವರು ವ್ಯಾಸರಾಜರನ್ನ ವರ್ಣನೆ ಮಾಡುತ್ತಾ ಹೇಳಿದ್ದನ್ನ ಹೇಳಿದ್ದೆ. ಇನ್ನು ವಿಜಯೀಂದ್ರನ ವರ್ಣನೆ ಮಾಡಬೇಕಲ್ಲ ಅಂತ ಹೇಳಿದರೆ ಹೇಳ್ತಾರೆ, ಆ ಗ್ರಂಥಗಳ ನಿರ್ಮಾಣವನ್ನ ಮಾಡುವುದು ಎಷ್ಟು ಚೆನ್ನಾಗಿ ಮಾಡಿದರೋ, ಅಚ್ಚುಕಟ್ಟಾಗಿ ಮಾಡಿದರೋ. ಹೇಗೆ ವ್ಯಾಸರಾದರು ವ್ಯಾಸತ್ರಯವನ್ನ ನಿರ್ಮಾಣ ಮಾಡಿ ಅದ್ವೈತಿಗಳು ಅಂದರೆ ಶ್ರೀಹರಿಯನ್ನ ಅಲ್ಲಗಳೆಯುವಂತ ಯಾರ್ಯಾರಿದ್ದಾರೆ ಅವರನ್ನೆಲ್ಲ ವಾಗ್ಬಂಧನ ವ್ಯಾಸರಾದರು ಹೇಗೆ ಮಾಡಿದರೋ ಅದೇ ಥರ ನಮ್ಮ ವೀಂದ ಗುರು ಸಾರ್ವಭೌಮರು ಎಲ್ಲ ಶ್ರೀಹರಿಯನ್ನ ಅಲ್ಲಗಳೆಯಲಿಕ್ಕೆ, ಅಲ್ಲಗಳೆದಿಲ್ಲ ಯಾವುದು, ದೇವರನ್ನ ಅಲ್ಲಗಳೆಯಲಿಕ್ಕಾಗಲ್ಲ, ಅಲ್ಲಗಳೆದವು ಅಂತ ಭ್ರಾಂತಿಯಲ್ಲಿರುವ ಮತಗಳನ್ನ ತುಂಡು ತುಂಡು ಮಾಡಿದ ಮಹಾಜ್ಞಾನಿಗಳೇ ನಮ್ಮ ವಿಶೇಷ ವಿಜಯೀಂದ್ರ ತೀರ್ಥ ಗುರು ಸಾರ್ವಭೌಮರು. ಅವರಲ್ಲೂ ವಾದಿರಾಜರಲ್ಲೂ ಇಬ್ಬರಲ್ಲೂ ಒಂದು ಇದನ್ನು ನೋಡಬಹುದು, ವಿಶೇಷ ನೋಡಿ ಎಲ್ಲೂ ಇಲ್ಲ. ಅದು ವಾದಿರಾಜರ ಎದುರಿಗೂ ವೇದವ್ಯಾಸರಿದ್ದಾರೆ, ಇನ್ಯಾರ ವೃಂದಾವನ ಮುಂದೆ ಭಗವದ್ ರೂಪದ ಇಲ್ಲ, ಪ್ರಾಣದೇವರ ಪ್ರತೀಕ ಇದೆ. ಇವರ ವೃಂದಾವನದ ಮುಂದೆ ವೇದವ್ಯಾಸರಿದ್ದಾರೆ, ವಿಜಯೀಂದ್ರರ ವೃಂದಾವನದ ಮುಂದೆ ಲಕ್ಷ್ಮೀ ನಾರಾಯಣರಿದ್ದಾರೆ, ಅಲ್ಲಿ ಭೂತರಾಜರಿದ್ದಾರೆ, ಎಲ್ಲಿ ವಾದಿರಾಜರ ಹತ್ರ ಇಲ್ಲೂ ಭೂತರಾಜರಿದ್ದಾರೆ, ಇವರ ಶಿಷ್ಯರಲ್ಲೂ ಭೂತರಾಜರು ಅಂತ. ನೀವು ಹೋದರೆ ಎಲ್ಲಿ ಕುಂಭಕೋಣಕ್ಕೆ ಹೋದಾಗ ವೃಂದಾವನದ ಹಿಂಭಾಗದಲ್ಲಿ ಒಂದು ವೃಕ್ಷಕ್ಕೆ ಮುಖವಾಡ, ಅಲ್ಲಿ ಇಲ್ರಿ ಇವರೇ ಒಂದು ಮುಖವಾಡ ಇಟ್ಟು ಏನೋ ಭೂತರಾಜ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಇಲ್ಲ. ಅಲ್ಲಿಗೆ ಹೋದಾಗ ನನಗೂ ಹೇಳಿದ್ರು, ತುಂಬಾ ಜನಕ್ಕೆ ಆ ವೃಕ್ಷದಿಂದ ಒಬ್ಬರು ಬಂದು ಅವರವರ ಜೀವನದಲ್ಲಿರೋ ದುಗುಡಗಳನ್ನೆಲ್ಲ ಪರಿಹಾರ ಮಾಡಿ ನೀವು ಯಾರು ಅಂದ್ರೆ ಭೂತರಾಜ ಅಂತ ಹೆಸರು ಹೇಳಿದ್ದು ಅವರೆಲ್ಲರ ಅನುಭವ. ಅಲ್ಲಿದ್ದವರು ನಡ್ಕೊಳ್ತಾರೆ, ನಮಗ್ ಗೊತ್ತಿಲ್ಲ. ಈ ರೀತಿಯಲ್ಲಿ ಸಾದೃಶ್ಯಗಳು ಎರಡೂ ಕಾಣುತ್ತಾ ಇವೆ. ಅದಕ್ಕೆ ಈ ಇಬ್ಬರನ್ನ ನೋಡಿ ಪುರಂದರದಾಸರು ಒಂದು ಮಾತು ಹೇಳಿಬಿಡುತ್ತಾರೆ, ಇವರು ವಿಜಯೀಂದ್ರರು ವ್ಯಾಸರಾಜರನ್ನು ನೋಡಿ ಅಯ್ಯೋ ನನ್ನ ಗುರುಗಳಯ್ಯ ಅಂತ ಅಷ್ಟು ಹೊಗಳಿಕೆ ಅಂತ ಹೇಳುತ್ತಾರೆ. ಇನ್ನು ವಾದಿರಾಜರು ಎಲ್ಲಿ ಹೇಳಿಲ್ಲಲ್ಲ ವ್ಯಾಸರಾಜರ ನಮ್ಮ ಗುರುಗಳು ಅಂದ್ರೆ, ಅವರು ವಿಧಿಯನ್ನು ನಮ್ಮ ವಾದಿರಾಜರು ಶ್ರೀಪಾದರಾಜರ ಸ್ತೋತ್ರ ಮಾಡುತ್ತಾರೆ. ಅದ್ಭುತವಾದ ಸ್ತೋತ್ರ ಇದೆ. ಆ ಸ್ತೋತ್ರ ಮಾಡುತ್ತಾ ವಾದಿರಾಜರು ಹೇಳಿಕೊಳ್ಳುತ್ತಾರೆ, ವ್ಯಾಸ ರಾಜ ಗುರು ಶಿಷ್ಯ ಗಣ ಋಷಭೇಣ ವಾದಿರಾಜ ಯತೀನ ಅಂತ ಬರೀತಾರೆ. ವಾದಿ ವ್ಯಾಸರಾಜ ಗುರುಗಳ ಶಿಷ್ಯರ ಗಣದಲ್ಲಿ ಋಷಭ ಶ್ರೇಷ್ಠನಾದ ವಾದಿರಾಜ ಯತಿಗಳಿಂದ ಇದು ರಚಿತವಾದ್ದು ಅಂತ ಹೇಳಿಕೊಳ್ಳುತ್ತಾರೆ. ವಾದಿರಾಜ ವ್ಯಾಸರಾಜರನ್ನ ತಮ್ಮ ಗುರುಗಳು ಅಂತ ಇಬ್ಬರು ಮೈಮರೆತು ಕೊಂಡಾಡಿದ್ದಾರೆ. ಅದು ನೋಡಿ ಪುರಂದರದಾಸರು ಒಂದು ಮಾತು ಹೇಳುತ್ತಾರೆ, ವಿಜಯೀಂದ್ರ ವಾದಿರಾಜರೆಂಬ ನಿಜ ಶಿಷ್ಯರನ್ನು ಪಡೆದೆ ಅಂತ ಹೇಳುತ್ತಾರೆ. ಆ ನಿಜ ಅಂಬೋ ಶಬ್ದದಲ್ಲಿ ಅದು ಏನರ್ಥ ಇಟ್ಟಿದ್ದಾರೋ ಅವರಿಗೇ ಗೊತ್ತಾಗಬೇಕು ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣಮಸ್ತು. ಇಷ್ಟೇನು ಸಾಕಲ್ವಾ, ಎಲ್ಲ ಹೇಳಿದಂತೆ ಆಯ್ತು ಶ್ರೀಕೃಷ್ಣ.